ಅದಕ್ಕೆ ಇನ್ನೊಂದು ಪರ್ಸನ್ ಕ್ಯಾನ್ಸಲ್ ಮಾಡಿ ಬಂದೆ.
ಇನ್ನೊಂದು ಅಲ್ಲಿ ಸಾವಿರ ಮನೆಯಲ್ಲಿ ಅಲ್ಲ, ಅದು ಕ್ಯಾನ್ಸಲ್ ಮಾಡಿ ಬಂದೆ. ಲೇಟ್ ಆಯ್ತು.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ವಶಗ್ರೀವಚ್ಯುತಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮ ಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನ ಗತಂ ವಂದೇ ಬ್ರಹ್ಮ ರುದ್ರೇಂದ್ರ ಬಂಧಿತಂ ಸ್ವಾಂತಸ್ಥಾನಂತ ಶಯ್ಯಾಯ ಪೂರ್ಣ ಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾರ್ಥಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನಶಿಷ್ಟಂ ನಿತ್ಯ ನಿರ್ಧೂತಕಷ್ಟಂ ಹಯಮುಖಪದ ನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾಚಿತಾನಂತ ಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾಗುರುನ್ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ವಃ. ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ಇಷ್ಟಪ್ರಿಯ ಗುರುನ್ ವಂದೇ ಮಂದೋಹಂ ಧೇ ವಿಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಮಧೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದು ಮೊದಲನೇ ಪಾಠ. ಒಂದು ನಾನು ಹೇಳಿ ನಂತರ ಬರ್ತೇನೆ. ನನಗಿಷ್ಟವಾದ ವಿಶೇಷವಾಗಿ ಶುರು ಮಾಡಬೇಕಂದುಕೊಂಡದ್ದು ವಿಜಯದಾಸರ ಸುಳಾದಿಗಳ ಪ್ರವಚನ ಅಂತ. ಸಾಮಾನ್ಯ ಹರಿಕಥಾಮೃತ ಸಾರ ಎಲ್ಲ ಕಡೆ ಸಿಗ್ತಾ ಇರುತ್ತೆ, ಹಾಗೆ ಸದ್ಯಕ್ಕೆ ಷೋಡಶ ಚತುರ್ದಶಿ ಬರ್ತಾ ಇದೆ. ವಿಜಯದಾಸರ ಸುಳಾದಿಗಳು ಎಲ್ಲಿ ಮುಟ್ತಾ ಇಲ್ಲ, ಸಾಮಾನ್ಯವಾಗಿ ಅದರ ಪ್ರವಚನ ನಡೀತಾ ಇಲ್ಲ. ಆದ ಕಾರಣ ಅದರಲ್ಲಿ ಎಲ್ಲ ಶಾಸ್ತ್ರದ ಸಾರವನ್ನ ತುಂಬಿ ಆ ಶಾಸ್ತ್ರದ ಚೌಕಟ್ಟಿನಲ್ಲಿ ಟೀಕಾಕಾರರಾಗಲಿ ಟಿಪ್ಪಣಿಕಾರರಾಗಲಿ ಏನೇನು ಬರೆದಿದ್ದಾರೆ ಆ ಬರೆದದ್ದನ್ನ ಅನುಭವಕ್ಕಿಟ್ಟುಕೊಂಡಾಗ ಅನುಭವದಲ್ಲಿ ಬಂದಿರತಕ್ಕಂಥ ಅವರ ಹೃದಯದಲ್ಲಿ ಹೊಳೆದ ರಹಸ್ಯಗಳೇನಿವೆ, ಅವರು ಕಂಡ ರಹಸ್ಯಗಳು, ಅದು ಪುಸ್ತಕದಲ್ಲಿ ಬಂದಿರಲ್ಲ. ಯದ್ಯಪಿ ಟಿಪ್ಪಣಿಕಾರರೆಲ್ಲ ಅಂಥವರೇ, ಟೀಕಾಕಾರರು ಟಿಪ್ಪಣಿಕಾರರೆಲ್ಲ ಅಂಥವರೇ, ಅವರೆಲ್ಲರೂ ಕೂಡ ಆ ಗ್ರಂಥದಲ್ಲಿ ಎಷ್ಟು ಬರೀಬೇಕೋ ಅಷ್ಟು ಮೀಸಲು ಮಾಡಿ ಹೋಗಿಬಿಟ್ರು, ಸಂಸ್ಕೃತದಲ್ಲಿ ಬಂತು. ಆದರೆ ದಾಸರಾಯರು ಭಗವಂತನ ಅರ್ಪಣೆಯಿಂದ ಒಂದು ಚೂರು ಹೆಜ್ಜೆ ಮುಂದಿಟ್ಟರು. ಏನದು ಅಂದರೆ ಈ ಅಂತರಂಗದ ಉಪಾಸನೆಗಳೇನಿದೆ ಆ ಉಪಾಸನೆಗಳನ್ನು ನಾವು ಮಾಡಿದಾಗ ನಮಗಾಗುವಂತಹ ಅನುಭವ, ಆ ಅನುಭವದ ಚೂರು ಚೂರು ರುಚಿಯನ್ನು ತಮ್ಮ ಗ್ರಂಥದಲ್ಲಿ ತೋರಿಸಿಕೊಟ್ಟದರಿಂದ ಅನೇಕ ಜನ ಸಾತ್ವಿಕರು ಆ ಅನುಭವದ ರುಚಿಗೆ ಮರುಳಾಗಿ ಭಗವಂತನ ಹತ್ರ ವಿಶೇಷವಾಗಿ ಹೊರಡಲಿಕ್ಕೆ ಶುರು ಮಾಡಿದರು. ಅದು ವಿಜಯದಾಸರ ಸುಳಾದಿಗಳು ನೋಡಬಹುದು. ಅಷ್ಟೇ ಅಲ್ಲ, ಶಾಸ್ತ್ರದಲ್ಲಿ ಬಂದಿರತಕ್ಕಂತಹ ವಿಚಾರಗಳಿಗೆ ನಾನಾ ಪ್ರಶ್ನೆಗಳು ಬಂದು ಗೊಂದಲಗಳು ಹಾಗೆ ಇದ್ದರೆ ಅಂಥದ್ದಕ್ಕೆ ಅಪರೂಪವಾಗಿರತಕ್ಕಂಥ ಪರಿಷ್ಕಾರಗಳನ್ನು ತೋರಿ ಭಗವಂತನ ಒಂದು ಅಪರೂಪವಾದ ಚಿಂತನಾ ಕ್ರಮವನ್ನ ತಮ್ಮದೇ ಆದ ರೀತಿಯಲ್ಲಿ ತೋರಿಸಿಕೊಡುವ ಗತ್ತು ವಿಜಯದಾಸರದು. ಅದರಿಂದ ಅವರ ಸುಳಾದಿಗಳನ್ನ ಭಗವಂತ ಎಷ್ಟು ನನಗೆ ಕೊಡುತ್ತಾನೋ ತಿಳುವಳಿಕೆ ಅದರಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡುತ್ತೇನೆ. ನಾವು ಸಾಧನೆ ಮಾಡಲಿಕ್ಕೆ ಶುರು ಮಾಡೋದು ಅಂತ ಮಾಡಿದ್ದೇವೆ, ಮಾಡಿದ ಕೂಡಲೇ ನಮ್ಗೆ ಸಿಗೋದೇ ಕರ್ಮ. ಈ ಹಾದಿಗೆ ಬರಲಿಕ್ಕೆ ಮೊದಲು ಬೇರೆ ಹಾದಿಯಲ್ಲಿರುತ್ತೆ, ಲೌಕಿಕದ ಹಾದಿಯಲ್ಲಿ. ಲೌಕಿಕದಿಂದ ವೈದಿಕಕ್ಕೆ ಹೆಜ್ಜೆಡುವಾಗ ಮೊದಲು ಬರುವುದೇ ಚಿಂತನೆ ಯಾವುದು ಬರಲ್ಲ. ಮೊದಲು ಸ್ನಾನ ಮಾಡು, ಸಂಧ್ಯಾ ವಂದನೆ ಮಾಡು, ಮುದ್ರಣಾಮ ಇಟ್ಟುಕೋ, ಇದು ಮಾಡಿಕೋ, ಆದಮೇಲೆ ಅವರನ್ನು ನೋಡಿ ಇದು ಕಲಿ, ಇವರನ್ನು ನೋಡಿ ಅದು ಕಲಿ, ಇದು ಶುರುವಾಗ್ತಾ ಇರುತ್ತೆ. ಆಚಾರ ವ್ಯವಹಾರಗಳು ಒಂದೊಂದೊಂದೊಂದು ಬರ್ತಾ ಇರುತ್ತೆ ಮನೆಯಲ್ಲಿ, ಅದು ಬರಲೇಬೇಕು. ಅದು ಬಂದ ಮೇಲೆ ಎಲ್ಲಿಗೆ ಏನಾಗುತ್ತೆ ಅಂದ್ರೆ ಆ ಆಚಾರ ವ್ಯವಹಾರಗಳು, ನಂತರ ಏನು ವಿಶೇಷ ಪೂಜಾದಿಗಳು ವ್ರತಾದಿಗಳು ಏನಿದೆ ಅದೇ ಪರಮಾವಧಿ ಎಂಬ ಸ್ಥಿತಿ ಬಂದರೆ ಅಲ್ಲಿಗೆ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಇದೇ ಮುಗಿತಾ ಇರುತ್ತೆ. ಸಂಧ್ಯಾ ಪೂಜಾ ನಾನಾ ವ್ರತಾನುಷ್ಠಾನ ಮುಗಿಗೋಷ್ಟೊತ್ತಿಗೆ 4 ಗಂಟೆ ಆಗುತ್ತೆ, ಮತ್ತೆ ಸಾಯಂಕಾಲ ಪೂಜಾ, ಮತ್ತೆ ಅಲ್ಲಿಯೇ ಹೊರಟು ಹೋಗ್ತಾ ಇರ್ತೇವೆ ನಾವು. ಅವೆಲ್ಲ ಇರಲೇಬೇಕಾಗಿದ್ದೆ, ಆದರೆ ಒಳಗಿನ ಭಗವತ್ ತತ್ವದ ಚಿಂತನೆ ಎಷ್ಟು ಪ್ರಧಾನ, ಅದು ಇಲ್ಲದೆ ಕರ್ಮ ಮಾಡಬಾರದು ಎಂಬುದು ದಾಸರಾಯರ ಗುರಿ ಅವರ. ಇಲ್ಲಿ ಕೂಡ ಜ್ಞಾನವಿಲ್ಲದ ಕರ್ಮ ಮಾಡಬೇಡ ಮಾಡಬೇಡ ಅಂತಾರೆ. ಹಾಗ ನಮ್ಗೆ ಜ್ಞಾನ ಇಲ್ಲದ ಕರ್ಮ ಬಿಡ್ತೀನಿ ಅಂತ ಹೋಗಬೇಡ, ಕರ್ಮ ಮಾಡುತ್ತಾನೆ ಬರಬೇಕು. ಕರ್ಮದಿಂದ ಮನಃಶುದ್ಧಿ ಆಗುತ್ತೆ, ಆ ಕರ್ಮದಿಂದ ಮನಃಶುದ್ಧಿಯಾಗಿ ಜ್ಞಾನ ಬರಲಿಕ್ಕೆ ಅವಕಾಶ ಆಗುತ್ತೆ. ಜ್ಞಾನಕ್ಕೆ ಅವಕಾಶ ಕೊಡದೆ ಬರೀ ಕರ್ಮಾನುಷ್ಠಾನವೇ ಮಾಡುತ್ತಾ ಹೋದರೆ ಭಗವಂತ ಸಿಗ. ಗುರು ವಿಜಯ ವಿಠಲರೇಯ ಬರೀ ಕರ್ಮಾನುಷ್ಠಾನ ಮಾಡತಕ್ಕಂಥವರ ಮುಖವೆತ್ತಿ ನೋಡನು ಎಂದಿಗನ್ನ ಅಂತ ಕ್ಲೀನ್ ಆಗಿ ಹೇಳಿಬಿಡ್ತಾರೆ. ಆದ ಕಾರಣ ನಾವು ಕರ್ಮಾನುಷ್ಠಾನ ಮಾಡಲೇಬೇಕು, ಜ್ಞಾನಕ್ಕೆ ಪೀಠ ಕೊಡಬೇಕು, ಪ್ರಧಾನ ಪೀಠ ಜ್ಞಾನಕ್ಕೆ ಕೊಡಬೇಕು. ಅದನ್ನು ಹೇಳುತ್ತಾರೆ, ಬಿಡು ಬಿಡು ದೇಹವ ದಂಡಿಸಿ ಮಾಡಿದ ಕರ್ಮ. ದೇಹವ ದಂಡಿಸಿ ಮಾಡಿದ ಕರ್ಮ ಬಿಡು ಬಿಡು ಅಂದ್ರೆ ಅಂದ್ರೆ ಬಿಡ್ಬಿಡೋಣ ಅಂದ್ರೆ ಇಲ್ಲ, ಬಿಡು ಬಿಡು ಅಂದ್ರೆ ಅದರಲ್ಲೇ ಮನಸ್ಸಿಡೋದು ಬಿಡು. ಭಗವಂತನ ಚಿಂತನೆ ಇಲ್ಲದೆ ಬರೇ ಕರ್ಮಾನುಷ್ಠಾನ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಕೊಡತಕ್ಕ ವಲ್ಲಭವು ದೃಢವಾದ ಪದವಿಗಳು, ದೃಢವಾಗಿರತಕ್ಕಂತಹ ಒಳ್ಳೆ ಒಳ್ಳೆ ಸನ್ನಿಧಾನ, ಭಗವಂತನ ಚಿಂತನೆ ಇವೆಲ್ಲ ಯಾವುದು ಬರಲ್ಲಯ್ಯ. ಬರೀ ಗೊಡ್ಡು ಕರ್ಮ ಮಾಡ್ತಾ ಹೋದರೆ ಚೂರು ಪುಣ್ಯ ಬರುತ್ತೆ, ಸ್ವರ್ಗಕ್ಕೆ ಹೋಗ್ತೀವಿ, ಮತ್ತೆ ಕೆಳಗೆ ಬಿಡಬೇಕಾಗುತ್ತೆ. ಕಡು ಸಾಹಸವು ಪಟ್ಟು ನೆನೆಸಗಿದರೆ ಇಲ್ಲಪ್ಪ, ಅದೇ ಕರ್ಮಗಳು ಮಾಡ್ತೀವಿ ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ 20 ಸಲ ಸ್ನಾನ, ಆ ಒದ್ದೆಯಲ್ಲೇ ಇರೋದು, ನಂತರ ಹೋಗಿ ಎಲ್ಲ ಅದರಲ್ಲೇ ಇರ್ತೇವೆ. ದೇವರ ಚಿಂತನೆ ಒಂದು ಬಿಟ್ಟು, ಅಂದರೆ ವಿಶೇಷವಾದ ಈ ಚಿಂತನೆಗಳು ಬಿಟ್ಟು, ಬರೀ ದೇವರು ದೇವರು ತಿರುಗ್ತಾ ಇರೋದಷ್ಟೇ. ಆ ಥರ ಎಲ್ಲ ಕರ್ಮಾನುಷ್ಠಾನ ಮಾಡ್ತಾ ಇದ್ರೆ ನಾನಾ ಕಷ್ಟ ಹೋಮ ಯಾಗ ಎಲ್ಲ ಮಾಡುತ್ತೇವೆ. ಸ್ವರ್ಗಾದಿ ಸ್ವರ್ಗ ಮೊದಲಾದ ಲೋಕಗಳಿಗೆ ಕರ್ಕೊಂಡು ಹೋಗುತ್ತೆ, ಒಡನೆ ತಿರುಗಿಸಿ ನಮ್ಮನ್ನು ತಿರುಗಿಸಿ ಫಲ ಪುಡಿಯಾಗಿ ಹೋಗುವುದು. ಆ ಫಲ ಅಲ್ಲಿಗಲ್ಲಿಗೆ ಚೂರು ಚೂರು ಅಲ್ಲಲ್ಲಿ ನಮ್ಮ ಫೆಸಿಲಿಟಿ ಕೊಟ್ಟು ಆ ಪುಡಿಯಾಗಿ ಹೋಗುತ್ತೆ. ಅಷ್ಟೇ ಅಲ್ಲ, ನಮ್ಮನ್ನ ತಿರುಗಿ ಕಳಗೆ ಹಾಕುತ್ತೆ. ಆ ರೀತಿಯಾದಂತಹ ಕರ್ಮಾನುಷ್ಠಾನ ಮಾಡಿದ್ದಕ್ಕೆ ಮಿಡುಕುವುದೇ ಸಿದ್ಧ. ಅಯ್ಯೋ ಯಾಕಾದರೂ ಮಾಡಿದನಪ್ಪ, ಯಾಕಾದರೂ ಮಾಡಿದನಪ್ಪ ಈ ಕರ್ಮಾನುಷ್ಠಾನ ಅಂತ ಬುದ್ಧಿ ಬಂದ ಮೇಲೆ ಮುಡುಕಬೇಕು. ಇವಾಗ ಮುಡುಕಲ್ಲ ನಾವು, ಚೆನ್ನಾಗಿರುತ್ತೆ. ಆ ಬುದ್ಧಿ ಬಂದ ಮೇಲೆ ಜ್ಞಾನಕ್ಕೆ ಪ್ರಾಶಸ್ತ್ಯ ಕೊಡದೆ ಬರೀ ಕರ್ಮಕ್ಕೆ ಕೊಟ್ಟನಲ್ಲ ಅಂತ ಮಿಡುಕುವುದೇ ಸಿದ್ಧ. ಶತಕಲ್ಪ ಮಾಡಿದರನ್ನ 100 ಕಲ್ಪ ಇಂಥ ಸಾಧನೆ ಮಾಡಿದರೂ ಕೂಡ ಏನೂ ಉಪಯೋಗವಿಲ್ಲ. ನುಡಿಗೆ ಸಂಶಯ ಸಲ್ಲ ಕೇಳಿ ಮರುಳಾಗದಿರಿ. ಅಯ್ಯ ಎಲ್ಲರೂ ಹೇಳುತ್ತಾರೆ ಇದು ಮಾಡಿ ಅದು ಮಾಡಿ ಈ ವ್ರತ ಮಾಡಿ ಆ ವ್ರತ ಮಾಡಿ ಬಹಳ ಒಳ್ಳೇದಾಗುತ್ತೆ, ಹಾಗಾಗುತ್ತೆ ಹೀಗಾಗುತ್ತೆ ಅಂತಲ್ಲ. ಆದರೆ ಅದರಲ್ಲೇ ಹೋದ್ರೆ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲೇ ಬಿದ್ದಿರೋದು ಖಚಿತ. ಇನ್ನ ಇದೇ ಜನ ಸಿಗುತ್ತೆ ಅಂದರೂ ಗ್ಯಾರಂಟಿ ಇಲ್ಲ, ಹೊರ ಹಾಕ್ಬಿಡ್ತಾರೆ. ಪಡಿ ಇಲ್ಲದ ದಾರಿ ತೋರುವರು ಹಿರಿಯರು. ಅದ್ಭುತವಾದ ದಾರಿ ಅಂದರೆ ಅದರಲ್ಲಿ ಏಳೋದು ಬೀಳೋದು ಕಾಲು ಮುರಿಯೋದು ಏನು ಇಲ್ಲ. ಹೇಗೆ ಒಳ್ಳೆ ಹೈವೇಯಲ್ಲಿ ಫುಲ್ ತಾರ ಹಾಕಿರ್ತಾರೆ, ಒಂದು ದೊಡ್ಡ ಅಗಲ ಹೈವೇ ಫುಲ್ ಆಗಿರುತ್ತೆ, ಕಣ್ಣು ಮುಚ್ಚಿ ಓಡ್ತೀಯ ಅಂದ್ರೆ ಫಸ್ಟ್ ಕ್ಲಾಸ್ ಓಡ್ಕೊಂಡು ಹೋಗ್ಬೋದು. ಎಲ್ಲಾರು ಬೀಳ್ತೀರಾ? ಸಾಧ್ಯ ಇಲ್ಲ, ಕ್ಲೀನ್ ಆಗಿದೆ. ಎಷ್ಟರವರೆಗೆ ಮನೆಯಿಂದ ಹೊರಟ ಮತ್ತು ಹೈದರಾಬಾದ್ ಸೇರ್ಬೇಕಷ್ಟೆ, ಅಷ್ಟವರೆಗೆ ಹುಲ್ಲಾಗಿ ಓಡ್ತಾ ಹೋಗ್ಬೋದು, ಎಲ್ಲಿ ಬೀಳಲಿಕ್ಕೆ ಇಲ್ಲ. ಅಂತ ಕಾಲ ಕಣ್ಣು ಮುಚ್ಚಿ ಹೊರಡ್ಬೋದು. ಅದಕ್ಕೆ ಪಡಿಯಿಲ್ಲದ ತಾರಿ ತೋರುವರು ಹಿರಿಯರು. ಏನ ದಾರಿ ಅಂದ್ರೆ ಹೇಳ್ತಾರೆ, ದೃಢನಾಮ ವಿಜಯ ವಿಠಲನ ಶ್ರವಣ ಮನನ ಅಡಿಗಡಿಗೆ ಲಾಲಿಸಿ ಪಡೆ. ಒಂದು ಧ್ಯಾನ, ಧ್ಯಾನಕ್ಕೆ ಪ್ರಾಶಸ್ತ್ಯ ಕೊಡ್ತಾರೆ. ಸಾಮಾನ್ಯವಾಗಿ ನಮ್ಮ ಎದೆ ಮುಟ್ಟಿ ನೋಡಿದ್ರೆ ನಮ್ಮಲ್ಲಿ ಧ್ಯಾನಕ್ಕೆ ನಾವು ಕೊಡಲ್ಲ. ಮಾಡ್ತಾ ಇದ್ದೀರಾ? ಇಲ್ಲ, ಒಂದು ನಿಮಿಷವೂ ನಾವು ಮಾಡಲ್ಲ, ಧ್ಯಾನ ಅಂತ ಕೊಡಲ್ಲ. ಸ್ನಾನ ಸಂಧ್ಯಾ ನೀವು ಗುರುಮಂತ್ರ, ನಾವು ಗುರುಮಂತ್ರ, ಸಂಧ್ಯಾ ಪೂಜಾ ಇದು ಮುಗಿಸಿಕೊಂಡು ಇದರಲ್ಲೇ ಹೋಗ್ತಾ ಇರುತ್ತೆ. ಧ್ಯಾನಕ್ಕೆ ಮಿನಿಮಮ್ ಸ್ವಲ್ಪ ಹೊತ್ತು ಇಡಬೇಕು ಎಂಬ ಎಚ್ಚರ ನಮ್ಮಲ್ಲಿ ಬರಲಿಲ್ಲ. ಅದು ಕೊಡಲಿಕ್ಕೆ ದಾಸರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ದೇವರ ದೃಢನಾಮ, ಸುಂದರವಾಗಿರತಕ್ಕಂಥ ಪದಗಳು ಹಾಕ್ತಾರೆ. ದೇವರ ನಾಮ ಎಂಥದ್ದು ಅಂದರೆ ದೃಢವಾದ್ದು. ದೃಢನಾಮ ಅಂದರೆ ದೃಢವಾದಂಥ ಇಂದ್ರಿಯಗಳ ಬಲ. ಎಲ್ಲಿ ಬಲ ಅಂದರೆ ನಾನಾ ಪದಾರ್ಥಗಳು ವ್ಯಕ್ತಿಗಳ ಕಡೆಗೆ ಇವರೇ ಸುಖ ಕೊಡುತ್ತಾರೆ ಅಥವಾ ಈ ಪದಾರ್ಥಗಳೇ ಸುಖ ಕೊಡುತ್ತೆ ಎಂಬ ಭ್ರಾಂತಿಯಿಂದ ದೃಢವಾಗಿ ಹೋಗುವಂತಹ ಇಂದ್ರಿಯಗಳ ಬಲವನ್ನು ಕೆಡಿಸುವಂತಹ ದೃಢನಾಮ. ಆ ಇಂದ್ರಿಯಗಳನ್ನು ತನ್ನ ಕಡೆಗೆ ಬಲವಾಗಿ ತಿರುಗಿಸಿಕೊಂಡು ಎಲ್ಲಿ ಹೋದರೂ ತನ್ನನ್ನೇ ಚಿಂತನೆ ಮಾಡುವ ತಾಕತ್ತನ್ನ ಕೊಡುವ ನಾಮ ದೃಢನಾಮ. ಆ ನಾಮದಿಂದೇ ಬರುತ್ತೆ. ಆ ನಾಮದಿಂದಲೇನೆ ಒಳಗಿರತಕ್ಕಂಥ ದೃಢವಾದವರು, ದೈತ್ಯರನ್ನ ನೋಡಿದಾಗ ಯಾವಾಗಲೂ ದೃಢವಾದವರು ತತ್ವಾಭಿಮಾನಿ ದೇವತೆಗಳು. ಅಂಥವರನ್ನ ನಮ್ಮ ಕಡೆಗೆ ತಿರುಗಿಸಿ ಅವರಿಂದ ಸಾಧನೆ, ಅಪರೂಪದ ಸಾಧನೆ ಮಾಡಿಸಿ ಬಿಡುವ ನಾಮ ದೃಢನಾಮ. ಯಾರ ಬಾಯಿಂದ ದೇವರ ನಾಮ ಸದಾ ಬರ್ತಾ ಇರುತ್ತೆ, ಕೃಷ್ಣ ಕೃಷ್ಣ ಅಂತ ಅವರಿಗೆ ಈ ತತ್ವಾಭಿಮಾನಿ ದೇವತೆಗಳೆಲ್ಲರೂ ಕೂಡ ದೇವರ ಸನ್ನಿಧಾನಕ್ಕೆ ಸರಸರನೆ ಕರಕೊಂಡು ಹೋಗ್ತಾರಂತೆ ಮಹಾನುಭಾವರೆಲ್ಲ. ಅದಕ್ಕೆ ಹೇಳುತ್ತಾರೆ ದೃಢನಾಮ. ಹಾಗೆ ದೃಢವಾದ ಪದವಿ, ಮೋಕ್ಷ ಪದವಿಯನ್ನು ಕೊಡತಕ್ಕಂತಹ ನಾಮ. ಒಂದೇ ನಾಮದಲ್ಲೇ ಎಲ್ಲ ಅಡಕ ಎಲ್ಲ ಬರ್ತಾ ಇದೆ. ಹಾಗಾದ್ರೆ ಧ್ಯಾನ ಅಂತಾರಲ್ಲ, ಧ್ಯಾನ ಅಂದ್ರೆ ಕೂತು ಏನ್ ಮಾಡಬೇಕು? ಕೂತು ಕದಲದೆ ಕೂತು ಭಗವಂತನ ಚಿಂತನೆ ಅಂದರೆ ದೇವರ ನಾಮ ಸ್ಮರಣೆ. ಆ ನಾಮ ಸ್ಮರಣೆ ಮಾಡತಾ ಮಾಡತಾ ನಾಮ ನಾನಾ ರೀತಿಯಾಗಿ, ಒಂದೊಂದು ನಾಮದಲ್ಲೂ ಅವನೇ ಇದ್ದಾನೆ. ಅವನ ನಾಮಕ್ಕೂ ಅವನಿಗೂ ಅಭೇದ. ಒಂದೊಂದು ನಾಮದಲ್ಲೂ ಅವನೇ ಇದ್ದಾನೆ. ಅವನ ಒಂದೊಂದು ರೂಪ ವಿಶ್ವರೂಪ. ಅರ್ಜುನನಿಗೆ ತೋರಿದ ವಿಶ್ವರೂಪ ಏನಿದೆ? ಹೆದರಿಕೊಂಡ ಅರ್ಜುನ, ಸ್ವಾಮಿ ಸಾಕಯ್ಯ ಹೆದರ್ತಾ ಇದ್ದೇನೆ, ಕೈಕಾಲು ನಡಗಿ ಹೋಗ್ತಾ ಇದೆ. ಅಪರೂಪದ ಏನು ಅಂಥ ಅದ್ಭುತವಾದ ರೂಪಗಳೆಲ್ಲ, ನಾನಾ ಮುಖಗಳು ನೋಡುತ್ತಾನೆ, ಆಶ್ಚರ್ಯ ಪಡುತ್ತಾನೆ. ಆ ರೀತಿಯಾದ ಒಂದೊಂದು ರೂಪ ಒಂದೊಂದು ನಾಮದಲ್ಲೂ ನಿಂತಿದೆ. ನಾವು ಉಚ್ಚಾರ ಮಾಡುತ್ತಾ ಶುರು ಮಾಡದೆ ಅವನು ರೂಪ ತೋರೋದು ಶುರು ಮಾಡುತ್ತಾನೆ. ಒಂದೊಂದು ನಾಮಕ್ಕೆ ಒಂದೊಂದು ರೀತಿಯಾದ ಅಪಾರ ಅರ್ಥಗಳು ತಳಗೆ ಕೊಡುತ್ತಾನೆ. ತನ್ನದೇ ಅಪರೂಪದ ರೂಪಗಳು ತೋರತಾ ಹೋಗ್ತಾನೆ. ಅದನ್ನೇ ದೃಢನಾಮ ಅಂದ್ರು. ಆ ರೀತಿಯಾಗಿ ಭಗವಂತನ ನಾವು ಅವನ ಕುರಿತು ಶ್ರವಣ ಮಾಡಬೇಕು, ಮನನ ಮಾಡಬೇಕು. ಮಾಡಿದ್ದನ್ನ ಅದು ಹೇಳುತ್ತಾರೆ, ಅಡಿಗಡಿಗೆ ಲಾಲಿಸಿ. ಆ ಶ್ರವಣ ಮಾಡಿದ್ದು ವಿಜಯ ವಿಠಲನ ಶ್ರವಣ ಅಂದರೆ ಅವ ವಿಠಲ. ವಿಠಲ ಅಂದರೆ ವಿದಾ ಜ್ಞಾನೇನ ಠಾನ್ ಶೂನ್ಯಾನ್ ಲಾತಿ ಗೃಹಾತೀತಿ ವಿಠಲ. ಜ್ಞಾನವಿಲ್ಲದ ದಡ್ಡರು ನಾವೆಲ್ಲ, ಅಂಥವರನ್ನ ಹತ್ತಿರ ಕರೆದು ಜ್ಞಾನ ಕೊಟ್ಟು ಉದ್ಧಾರ ಮಾಡತಕ್ಕಂತಹ ವ್ಯಕ್ತಿಯೇ ವಿಠಲ. ಅಷ್ಟೇ ಅಲ್ಲ, ಜ್ಞಾನ ಕೊಡುವುದರ ಮೂಲಕ ವಿಜಯ ಕೊಡುತ್ತಾನೆ. ವಿಜಯ ಅಂದರೆ ಮೋಕ್ಷವನ್ನೇ ಕೊಡುತ್ತಾನೆ. ಮೋಕ್ಷ ಕೊಡತಕ್ಕಂತಹ ವಿಠಲ, ಅವನು ವಿಜಯ ವಿಠಲ ಅಂದು. ಅವನ ಕುರಿತಾದ ಶ್ರವಣ, ಇವನು ಮೋಕ್ಷಪ್ರದ ಎಂಬ ಗುರಿಯಿಂದ ಮಾಡಿರತಕ್ಕಂತಹ ಶ್ರವಣ ಮನನ. ಅಂದರೆ ನಮ್ಮ ಹೃದಯದಲ್ಲಿ ಯಾವ ಚೂರು ಜ್ಞಾನ ಬರುತ್ತೆ ಅದೊಂದು ಭಗವದ್ ರೂಪ. ಆ ಜ್ಞಾನದಲ್ಲಿ ಭಗವದ್ ರೂಪ ಬಂದೇ ಇರುತ್ತಲ್ಲ. ಆ ಬಂದ ಭಗವದ್ ರೂಪವನ್ನ ಶ್ರವಣ ಮಾಡಿದ ಮೇಲೆ, ಮಗು ಹುಟ್ಟಿದ ಮೇಲೆ, ಮಗು ಹುಟ್ಟಿದ ಮೇಲೆ ಅದನ್ನು ಚೆನ್ನಾಗಿ ಕರಕೊಂಡು ಬಂದು ಒಳ್ಳೆ ಮೈ ತಳೆದು ಎಲ್ಲ ಮಾಡಿ ಅದನ್ನು ಲಾಲನೆ ಮಾಡಿದರೆ ತಾನೇ ಅದು ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಒಳಗೆ ಬಂದ ಒಂದೊಂದು ಚೂರು ಜ್ಞಾನದಲ್ಲಿ ಭಗವದ್ ರೂಪಗಳು ಬರ್ತಾ ಇವೆ. ಆ ತರ ನಮಗೆ ಎಷ್ಟು ಜನ ಮಕ್ಕಳು ಬಂದರೂ ಭಗವದ್ ರೂಪಗಳು, ಅವೆಲ್ಲ ಭಗವದ್ ರೂಪಗಳು ಬಂದಿವೆ. ಅದನ್ನೆಲ್ಲ ಲಾಲನ ಮಾಡಬೇಕಂತೆ. ಅಂದರೆ ಮನನ ಮಾಡುವುದೇ, ಅರ್ಥ ಚಿಂತನೆ ಮಾಡುವುದೇ ಅಲ್ಲಿದ ದೇವರಿಗೆ ಲಾಲನೆ. ಲಾಲಿಸಿ, ಅಡಿಗಡಿಗೆ ಲಾಲಿಸಿ. ಯಾಕೆ ಅಂದ್ರೆ ಈ ಮಗು ಕೈ ಬಿಟ್ಟರೆ ಸಾಕು ಜಾರಿ ಹೋಗ್ತಾ ಇರುತ್ತೆ. ಮಕ್ಕಳ ಲಕ್ಷಣವೇ ಅಂತಹದ್ದು. ದೊಡ್ಡವರಾದ್ರೂ ಜಾರಿ ಹೋಗ್ತಾರೆ, ಚಿಕ್ಕವರಾದ್ರೂ ಜಾರಿ ಹೋಗ್ತಾ ಇರ್ತಾರೆ, ಹಿಡ್ಕೊಂಡೇ ಇರಬೇಕು ಅವ್ರನ್ನ. ಅದರಿಂದ ನಮ್ಮನ್ನು ದೇವರು ಹಿಡ್ಕೊಂಡಿದ್ದಾರೆ, ಗುರುಗಳು ಹಿಡ್ಕೊಂಡಿದ್ದಾರೆ, ನಾವು ಜಾರಿ ಹೋಗ್ತಾ ಇರ್ತೀವಿ. ಅದರಿಂದ ಅಡಿಗಡಿಗೆ ಲಾಲಿಸಬೇಕಂತೆ. ನಮಗೆ ಬಂದ ಜ್ಞಾನ ಇಲ್ಲಿಂದ ಅಲ್ಲಿ ಹೆಜ್ಜೆ ಹಾಕೋದ್ರಲ್ಲಿ ಹೋಗಿರುತ್ತೆ. ಮೈಂಡ್ ಫ್ರೆಶ್ ಆಗಿರುತ್ತೆ. ಪ್ರವಚನಕ್ಕೆ ಬಂದುಕೊಳ್ಳಿ ಯಾಕೆ ಬರೋದು, ಮೈಂಡ್ ಫ್ರೆಶ್ ಆಗ್ಲಿಕ್ಕೆ, ಯಾಕೆ ಅಲ್ಲಿಗೆ ಅಲ್ಲಿ ಬಿಟ್ಟು ಬಿಟ್ರೆ ಆಯ್ತು, ಅಲ್ಲಿಗೆ ಫ್ರೆಶ್ ಆಗುತ್ತೆ. ಹಾಗೆ ಇಲ್ಲಿ ಬಂದ ಜ್ಞಾನ ಅಲ್ಲಿರತಕ್ಕಂಥ ಭಗವದ್ ರೂಪವನ್ನ ಲಾಲಿಸಿ ಪಡೆ ಒಂದು ಧ್ಯಾನ, ಅವನನ್ನೇ ಭದ್ರವಾಗಿ ಹಿಡ್ಕೊಂಡಿರೋದು ಧ್ಯಾನ, ಅವನನ್ನೇ ಚಿಂತನೆ ಮಾಡುತ್ತಾ ಅವನಲ್ಲೇ ರತರಾಗಿರೋದು ಧ್ಯಾನ. ಆ ಧ್ಯಾನ ಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಧ್ಯಾನ ನಮಗೆ ಎಷ್ಟು ಮುಖ್ಯ ಅಂದರೆ ಹೇಳ್ತಾರೆ, ಧ್ಯಾನದೊಳಗೆ ಸ್ನಾನ ಒಡಕ. ಸ್ನಾನ ಬೇಕಾ? ನಿಜವಾದ ಸ್ನಾನ ಬೇಕಾ? ಧ್ಯಾನದಲ್ಲಿದೆ. ಧ್ಯಾನದೊಳಗೆ ಮೌನ ಅಡಕ. ಮೌನ ಮಾಡ್ತೀವಿ ಮೌನ ಮಾಡ್ತೀವಿ ಅಂತ ಹೇಳ್ತೀರಲ್ಲ, ಎಷ್ಟು ಕಾಷ್ಟ ಮೌನ ವ್ರತ ಮಾಡಬೇಕಾ? ಒಂದು ವರ್ಷ ಮಾಡ್ತೀರಾ? ಕಾಷ್ಟ ಮೌನ ಅಂದ್ರೆ ಗೊತ್ತಾ? ಗೊತ್ತಿಲ್ಲ. ಕಟ್ಟಿಗೆ ಇರುತ್ತೆ, ಈ ಟೇಬಲ್ ಇದೆ, ಅದರ ಮುಂದೆ ನಾನು ಒಂದು ವರ್ಷ ಪರ್ಯಂತ ಮಾತಾಡು 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 ಅಂದ್ರೆ ಮಾತಾಡುತ್ತಾ? ಏನು ಮಾಡಿದ್ರು ಮಂಗಳಾರತಿ ಮಾಡಿದ್ರು ಮಾತಾಡಲ್ಲ, ಏನು ಮಾಡಿದ್ರು ಮಾತಾಡಲ್ಲ, ಜಸ್ಟ್ ಅಷ್ಟೇ. ಆ ಥರ ಬಿದ್ದಿರಬೇಕು, ಯಾರು ಏನಂದ್ರೂ ಮಾತಾಡಬಾರದು, ಅದು ಕಾಷ್ಟ ಮೌನ ವ್ರತ ಅಂತ. ಅಂತಹದ್ದು ಆಚಾರ್ಯರು 48 ದಿನ ಬದರಿಯಲ್ಲಿ ಮಾಡಿದರು, ವಿಶೇಷವಾಗಿ ಮಾಡುತ್ತಾರೆ. ಆ ರೀತಿಯಲ್ಲಿ ಕಾಷ್ಟಮ್ಮವನ ವ್ರತ ಅದು ಮಾಡಿದ್ರೆ ಬಹಳ ಫಲ ಅಂತೆ, ಬಹಳ ಫಲ. ಕಾಷ್ಟಮ್ಮವನ ವ್ರತ ಮಾಡಿದರೆ ಹೇಗೆ ನಾವು ಸ್ವಲ್ಪ ಡಿಪಾಸಿಟ್ ಮಾಡಿದ್ರೆ ಫುಲ್ ಪರ್ಸೆಂಟೇಜ್ ಇಂಟ್ರೆಸ್ಟ್ ಬರುತ್ತೋ ಆ ತರ, ಒಂದೊಂದು ಶಬ್ದವನ್ನ ಬೇರೆದಕ್ಕೆ ಬಳಸದೆ ಬರೀ ಭಗವಂತನಿಗೆ ಬಳಸಿಬಿಟ್ರೆ ಅಪರೂಪದ ಫಲ ಕೊಡ್ತಾರಂತೆ. ಅದಕ್ಕೆ ದೊಡ್ಡವರೆಲ್ಲ ಮೌನ ವ್ರತ ಮಾಡುತ್ತಾರೆ. ನಮಗಾಗಲ್ಲ ಅಂತೀರಾ? ಧ್ಯಾನ ಮಾಡಿ, ಅದರಲ್ಲೇ ಮೌನ ಬರ್ತಾ ಇದೆ. ಯಾಕೆ ಮೌನ ಇಲ್ಲ ಅಂದ್ರೆ ಧ್ಯಾನ ಬರಲ್ಲ? ಧ್ಯಾನದೊಳಗೆ ಮೌನ ಅಡಕ, ಧ್ಯಾನದೊಳಗೆ ಸ್ನಾನ ಒಡಕ. ಯಾಕ್ರಿ ಸ್ನಾನ ಬಂತಿಲ್ಲಿ ಅಂದರೆ, ಭಗವಂತನ ಚಿಂತನೆಗೆ ಕೂತರೆ ಅದೇ ದೊಡ್ಡ ಸ್ನಾನ. ದೇವರ ಸ್ಮರಣೆ ಇಲ್ಲದ ಸ್ನಾನ ಇದೆಯಾ? ತಲೆ ಮೇಲೆ ನೀರು ಹಾಕೊಂಡು ಬಂದ್ರೆ ಸ್ನಾನ ಅಲ್ಲ ಅದು, ಮೈಲಿಗೆ ಮಡಿಯಾಗ್ಲಿಕ್ಕೆ ಹೋಗ್ತಾ ಇರ್ತೇವೆ. ತಂಬಿಗೆ ಅಥವಾ ಕೊಡ ಬೋರ್ ಕೆಳಗಿಟ್ಟಿರ್ತೇವೆ, ನೀರು ತುಂಬದ್ದು, ಅದು ಮಡಿಯಾಯಿತು, ನಾವು ಮೈಲಿಗೆಲ್ಲಿದ್ದೀವಿ. ಮಡಿ ಮೈಲಿ ಕಾನ್ಸೆಪ್ಟ್ ಹೀಗೆ ಅಲ್ವಾ? ನಾ ಮೈಲಿಗೆ ಇದ್ದೆ, ಅದು ಮಡಿಯಲಿದೆ, ನಾ ಮುಟ್ಟಿದ ಮೈಲಿ, ಮೈಲಿಗೆ ನೀರು ಹಾಕೊಂಡೆ ಮತ್ತೆ ಇಟ್ಟೆ, ಅದು ಮಡಿಯಾಯ್ತು, ನಾ ಮತ್ತೆ ಮುಟ್ಟಿದೆ ಮತ್ತು ಯಾವಾಗ ನಾ ಮಡಿಯಾಗೋದು? ಅದು ಬಾವಿಯಲ್ಲಿ ಹೋದ್ರೂ ಸರಿ ಏನಾದ್ರೂ ಸರಿ, ನಾನಂತೂ ಮೈಲಿಗೆಲ್ಲಿ ಉಡಿತೀನಲ್ಲ. ಮಡಿ ಯಾವಾಗ ಆಗೋದು ಅಂದ್ರೆ, ಆ ನೀರಿನಲ್ಲಿ ನಮ್ಮ ಶರೀರದಲ್ಲಿರುವ ಭಗವತ್ ರೂಪವನ್ನು ಸ್ಮರಣೆ ಮಾಡಿದರೆ ಅವಾಗ ಮಡಿ ಆಗ್ತೀವಿ. ಆದ್ರೆ ಒಟ್ಟಾರೆ ಮಡಿ ಆಗೋದು ಯಾವಾಗ ಅಂದ್ರೆ, ದೇವರ ಸ್ಮರಣೆ ಮಾಡಿದರೆ ಮಡಿ. ಹಾಗಾದರೆ ಧ್ಯಾನ, ದೇವರ ಸ್ಮರಣೆ ಮಾಡಿದರೆ ಸ್ನಾನ ಆಯಿತು. ಧ್ಯಾನದೊಳಗೆ ಸ್ನಾನ ಒಡಕ, ಧ್ಯಾನದೊಳಗೆ ಮೌನ ಅಡಕ, ಧ್ಯಾನದೊಳಗೆ ದಾನ ಒಡಕ ಅಂದ್ರು. ಧ್ಯಾನ ಮಾಡಿದರೆ ದಾನ ಕೊಟ್ಟಷ್ಟು ಫಲ ಅಂತ ಹೇಳಿದ್ರು. ಏನಪ್ಪ ಅಂದ್ರೆ, ಇಡೀ ಜಗತ್ತಿನಲ್ಲಿ 14 ಲೋಕಗಳಲ್ಲಿ ಇರತಕ್ಕಂಥ ಎಲ್ಲಾ ಜೀವರಾಶಿಗಳಿಗೆ ಒಟ್ಟಾರೆ ನಾವೊಬ್ಬರೇ ಏನು ತಿನ್ನಬಾರದು, ಸೈಲೆಂಟ್ ಆಗಿ ಬಾಗಲಾಕೊಂಡು ಒಬ್ಬರೇ ಕುಕ್ಕೊಂಡು ತಿನ್ನಬಾರದು. ಹಾಗಂತ ಇಡೀ 14 ಲೋಕದಲ್ಲಿದ್ದವರಿಗೆಲ್ಲ ಕೊಡ್ಲಿಕ್ಕೆ ಹೋದ್ರೆ ನಮಗೆ ಸಾಕಾಗಲ್ಲ, ಏನು ಮಾಡಬೇಕು, ಕೊಡದಿದ್ರೆ ಪಾಪ. 14 ಲೋಕದಲ್ಲಿರುವ ಸಕಲ ಸಜ್ಜನರಿಗೆ ಕೊಟ್ಟು ನಾವು ತಿನ್ಬೇಕಂತೆ, ಎಷ್ಟು ಅಡಿಗೆ ಮಾಡಬೇಕು ನಿತ್ಯ? ಆಗತ್ತಾ? ಆಗಲ್ಲ. ಮತ್ತೇನು ಮಾಡಬೇಕು? ಸಿಂಪಲ್ ಟೆಕ್ನಿಕ್ ಹೇಳಿಕೊಡ್ತಾರೆ ನೋಡಪ್ಪ. ಎಲ್ಲರಲ್ಲಿ 14 ಲೋಕಗಳಲ್ಲಿರುವ ಎಲ್ಲಾ ಸಜ್ಜನರಲ್ಲಿ ಎಷ್ಟು ರೂಪ ಇರುತ್ತೆ ಲೆಕ್ಕ ಮಾಡಿದ್ದೀರಾ? ಎಷ್ಟು? ಅನಂತ. ಸಿಂಪಲ್ ಅನಂತ, ಕೌಂಟ್ ಬಹಳ ಈಸಿ ಅದು ಅನಂತ. ಆ ಅನಂತ ರೂಪಗಳಲ್ಲಿ ಒಂದು ರೂಪ ಹೊರತಗದ್ರೆ ಆ ರೂಪದಲ್ಲಿ ಎಲ್ಲಾ ರೂಪಗಳು ಇರಲೇಬೇಕು. ಸಿಂಪಲ್, ಅವನ ಟೆಕ್ನಾಲಜಿ ಅದು. ಅದಕ್ಕೆ ಆ ಅನಂತ ರೂಪಗಳಲ್ಲಿ ನಮ್ಮ ಬಿಂಬಮೂರ್ತಿ ಒಬ್ಬನಲ್ಲ, ಆದರೆ ಇವನಲ್ಲಿ ಆ ಎಲ್ಲ ರೂಪಗಳು ಇರಲೇಬೇಕಲ್ಲ. ಅವನ ಫಾರ್ಮುಲಾ ಪ್ರಕಾರ, ಆಚಾರ್ಯ ಹೇಳಿದ ಫಾರ್ಮುಲಾ ಪ್ರಕಾರ ಎಲ್ಲಾ ರೂಪಗಳು ಇರಲೇಬೇಕು. ಅಂತಹ ಕಾಲಕ್ಕೆ ಆ ರೂಪವನ್ನು ಧ್ಯಾನದಲ್ಲಿ ನಿಲ್ಲಿಸಿ, ಧ್ಯಾನ ಅಂತ ಬರೀ ನೋಡ್ತಾ ಇರೋದಲ್ಲ, ಮುಂದೆ ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ. ಆ ಒಳಗೆ ನಿಲ್ಲಿಸಿ ಅವನಿಗೆ ಷೋಡಶೋಪಚಾರ ಪೂಜೆ ಮಾಡಬೇಕು, ಊಟಕ್ಕೆ ಸ್ನಾನಕ್ಕೆ ಹಾಕಬೇಕು, ಊಟಕ್ಕೆ ಹಾಕಬೇಕು, ಆರತಿ ಮಾಡಬೇಕು, ಎಲ್ಲ ಮಾಡಬೇಕು. ಮಾಡಿದರೆ ಅರ್ಥ ಚಿಂತನೆ ಹೇಗೆ, ಎಲ್ಲಾ ರೂಪಗಳು ಇಲ್ಲಿ ನಿಂತಿವೆ ಅಂತ ಅವನಿಗೆ ಮನಸ್ಸಿನಲ್ಲೇ ಎಲ್ಲ ಆಹಾರ ಕಲ್ಪನೆ ಮಾಡಿ ಕೃಷ್ಣ ನಿನಗರ್ಪಿತ ಅಂದರೆ, 14 ಲೋಕದಲ್ಲಿರುವ ಎಲ್ಲರಿಗೂ ಅವರವರಿಗೆ ಬೇಕಾಗಿದ್ದು ದಾನ ಕೊಟ್ಟ ಫಲ ಬರುತ್ತೆ, ಅವನಿಗೆ ಕೊಟ್ಟರೆ ಸಾಕು. ಇದು ನಿತ್ಯ ಮಾಡಬೇಕಂತೆ. ಈ ಧ್ಯಾನದಲ್ಲಿ ದೇವರನ್ನ ನಿಲ್ಲಿಸಿ ಆತನಿಗೆ ಮನಸ್ಸಿನಲ್ಲಿರುವಂತಹ ಪದಾರ್ಥಗಳನ್ನು, ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ, ಕೈಗೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ಜುನದಿ ನಿವಹಗಳಂತೆ ಕೊಟ್ಟವರನ್ನು ಸದಾ ಸಂತೈಸುವನು. ಆ ಥರ ಮನಸ್ಸಿನಲ್ಲಿ ಪದಾರ್ಥಗಳು ಕಲ್ಪನೆ ಮಾಡಿ ಅದೇ ಕೊಡಬಾರದು. ಅದರೊಳಗೆ ಮತ್ತು ಭಗವದ್ ರೂಪಗಳ ಚಿಂತನೆ ಮಾಡಿ ಪದಾರ್ಥಗತ ಭಗವದ್ ರೂಪಗಳನ್ನ ದೇವರಿಗೆ ಐಕ್ಯ ಚಿಂತನೆ ಮಾಡಿದರೆ ಮಾನಸಿಕ ಪೂಜಾ ಮುಗಿಯಿತು. ಆ ಮುಗಿದರೆ ಆ ಚಿಂತನೆ ಮಾಡುವ ಕಾಲಕ್ಕೆ ಎಲ್ಲರೊಳಗಿರುವ ಭಗವದ್ ರೂಪ ಇದು ಅಂತ ಚಿಂತನೆ ಮಾಡಿಕೊಟ್ಟರೆ ಆವಾಗ ಹೇಗೆ ನಮ್ಮ ಕಂಪನಿಗಳಲ್ಲಿ ಮೆಸೇಜ್ ಕಳಿಸಬೇಕು ಅಥವಾ ಮೇಲ್ ಕಳಿಸಬೇಕು ಲಕ್ಷ ಜನಕ್ಕೆ ಅಂತ ಹೇಳಿದ್ರೆ ಒಂದೇ ಒಂದು ಪ್ಯಾಕೇಜ್ ಇರುತ್ತೆ, ಅದರೊಳಗೆ ಒಂದೇ ಮೇಲ್ ಟೈಪ್ ಮಾಡ್ತಾರೆ ಸೆಂಡ್ ಅಂತ ಹೊಡೆದ್ರೆ ಅದರಲ್ಲಿ ಎಷ್ಟು ಲಕ್ಷ ಅಡ್ರೆಸ್ ಇರುತ್ತೆ, ಮೇಲ್ ಅಡ್ರೆಸ್ ಅಡ್ರೆಸ್ ಎಲ್ಲ ಇರುತ್ತೆ, ಎಲ್ಲರಿಗೂ ಹೊಟ್ಟೋಗುತ್ತೆ. ಇವನ್ ಅದೇ ತರ ಕಂಪ್ಯೂಟರ್, ಇವನು ಇವನಲ್ಲಿ ಚೂರು ಕೊಟ್ಟು ಕೃಷ್ಣಾರ್ಪಣ ಅಂತ ಸೆಂಡ್ ಅಂದ್ಕೊಳ್ಳೆ ಅವನ ರೂಪಗಳಿಗೆ ಎಲ್ಲೆಲ್ಲಿದೆ ಎಲ್ಲ ಕಡೆ ಕಳಿಸಿಬಿಡುತ್ತಾನೆ. ಅಷ್ಟೇ ಅಲ್ಲ, ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಪದಾರ್ಥಗಳಲ್ಲಿ ಸಕಲ ದೇವತೆಗಳು ಸಾಂಶರಾದವರ ರೂಪಗಳೆಲ್ಲ ನಿಂತಿರುತ್ತೆ. ಅದನ್ನ ಅವನು ತಗೊಂಡು ಅವರವರದ್ದನ್ನ ಎಲ್ಲಾ ಕಡೆ ಎಲ್ಲೆಲ್ಲಿದ್ದಾರೆ ಅಲ್ಲಿ ಕಳಿಸಿಬಿಡ್ತಾನೆ. ಯಾರು ಸಾಂಶರಲ್ಲ ಅವರಿಗೆ ತನ್ನ ರೂಪಗಳಿಂದಲೇ ಅಲ್ಲಲ್ಲಿ ಬೇಕಾದ ಅವರಿಗೆ ಕೊಡ್ತಾನಂತೆ. ಇದು ನಮಗ್ ಗೊತ್ತಾಗಲ್ಲ. ಅವನ ಚರ್ಯ ಹೇಗಿರುತ್ತೆ ಅಂದ್ರೆ ಎಲ್ಲೆಲ್ಲೋ ಋಷಿಮುನಿಗಳು ಕೂತಿರ್ತಾರೆ, ಎಲ್ಲೆಲ್ಲೋ ದೇವತೆಗಳು ಸಭೆಗಳಲ್ಲಿ ಕೂತಿರ್ತಾರೆ. ಅಂತಹ ಕೂತಿರುವಾಗ ಇದ್ದಕ್ಕಿದ್ದಂತೆ ಅವರಿಗೆ ಬೇಕಾದ ವಸ್ತು ನಾವು ಚಿಂತನೆ ಹೇಗೆ ಮಾಡಬೇಕು? ಸ್ವಾಮಿ, ಈ ಪದಾರ್ಥಗಳು ಕಲ್ಪನೆ ಮಾಡಿದ್ದೇನೆ, ಇದರಲ್ಲಿ ನೀನೇ ಮಾಡಿಸಿದೀಯಾ, ಇಲ್ಲಿರುವ ರೂಪಗಳನ್ನು ನೀನು ಸ್ವೀಕಾರ ಮಾಡಿ, ನಿನ್ನ ಭಕ್ತರು ಎಲ್ಲೆಲ್ಲಿದ್ದಾರೋ ನಂಗೆ ಗೊತ್ತಿಲ್ಲ, ಅವರವರಿಗೆ ಏನೇನು ತೃಪ್ತಿ ಬರುತ್ತೋ ನಿಂಗೆ ಗೊತ್ತು, ಅದನ್ನ ನೀನು ಈ ರೂಪದಿಂದ ಕೊಡು. ಅದು ಹೇಗೆ ಅಂದರೆ, ನಿನಗಂತೂ ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಪದಾರ್ಥಗಳು ಅಲ್ಲಿರುವ ರೂಪಗಳು ಕೊಡ್ತಾ ಇದ್ದೇನೆ. ಹೌದಾ? ಲಾಜಿಕ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಆಚಾರ್ಯ ಹೇಳ್ಕೊಡೋದು. ಆ ರೂಪಗಳಲ್ಲಿ, ಇಡೀ ಬ್ರಹ್ಮಾಂಡದೊಳಗಿರುವ ರೂಪಗಳಲ್ಲಿ ಅವರವರು ಇಷ್ಟಪಡುವ ದೇವತೆಗಳು ಮೊದಲುಕೊಂಡು ಎಲ್ಲರೂ ಇಷ್ಟಪಡುವ ಪದಾರ್ಥಗಳಲ್ಲಿರುವ ಭಗವದ್ ರೂಪಗಳು ಇರುತ್ತಾ ಆ ಅನಂತ ರೂಪಗಳಲ್ಲಿ? ಆ ರೂಪಗಳೆಲ್ಲ ನಾವು ನೈವೇದ್ಯ ಮಾಡಿದ, ಮನಸ್ಸಿನಲ್ಲಿ ಕಲ್ಪನೆ ಮಾಡಿ ನೈವೇದ್ಯ ಮಾಡಿದ ಪದಾರ್ಥಗಳಲ್ಲಿ ಒಂದೊಂದು ರೂಪದಲ್ಲೂ ಆ ರೂಪಗಳೆಲ್ಲ ಇರಲೇಬೇಕಾ ಹೇಳಿಕೊಂಡವರಿಗೆ? ಅವಾಗೆ ಈ ರೂಪ ದೇವರಿಗೆ ಕೊಟ್ರೆ ಯಾರ್ಯಾರಿಗೆ ಯಾವ ಯಾವ ರೂಪ ದರ್ಶನ ಆದರೆ ಏನೇನು ಆನಂದ ಬರುತ್ತೋ ಅಲ್ಲೆಲ್ಲ ನಾವೇ ಕೊಟ್ಟಂತೆ ಆಗುತ್ತಾ? ದೇವ ಇಮ್ಮಿರೇಟ್ ಸಪ್ಲೈ ಮಾಡಿಬಿಡ್ತಾನೆ ಅವರಿಗೆ. ಎಲ್ಲೋ ಧ್ಯಾನದಲ್ಲಿ ಕೂತಿರ್ತಾರೆ ಋಷಿಮುನಿಗಳು, ಇದ್ದಕ್ಕಿದ್ದಂತೆ ಅವರಿಗೆ ಬೇಕಾದ ಅದ್ಭುತವಾದ ರೂಪಗಳ ದರ್ಶನ ಮನಸ್ಸಿನಲ್ಲಿ ಆಗ್ತಾ ಇರುತ್ತೆ, ಅವರಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ಏನಿದು, ನಾನು ಚಿಂತನೆ ಮಾಡದೇರಿ ಇಂಥ ರೂಪಗಳು ಹೇಗೆ ದರ್ಶನ ಆಗ್ತಾ ಇದೆ ಅಂತ ನೋಡುತ್ತಾರಂತೆ. ನೋಡಿದಾಗ ಅವರಿಗೆ ಅರ್ಥ ಆಗುತ್ತೆ, ಓಹೋ ಈ ಪ್ರಾಣಿ ನಮಗೆ ಊಟ ಕಳಿಸಿದ್ದಾನ ಅಂತ ಹೇಳಿ ಅಲ್ಲಿಂದೇ ಆಶೀರ್ವಾದ ಮಾಡುತ್ತಾರಂತೆ. ಏನು ಮಾಡುತ್ತಾರವರು ಅಂದ್ರೆ, ಇಂಥದ್ದೇ ಪದಾರ್ಥ ಸಿಗಲಿ ಅಂತ ಮಾಡಲ್ಲ ಅಂತ. ಅವರು ಇಷ್ಟು ಚಿಂತನೆ ಕೊಟ್ಟಿಯಲ್ಲ, ಇನ್ನಷ್ಟು ಬೆಳೆಯಲಿವಾ ಅಂತ ಮಾಡುತ್ತಾರೆ. ಮತ್ತೆ ಇಂಥ ಪೂಜಾ ಮಾಮೂಲಾಗಿ ಮಾಡಲಿಕ್ಕೆ ಸಾಧ್ಯವ? ಇಂಪಾಸಿಬಲ್. ಅದನ್ನು ಹೇಳ್ತಾ ಇದ್ದಾರೆ, ಧ್ಯಾನದೊಳಗೆ ದಾನ ಒಡಕ, ಇಂಥ ಅಪರೂಪದ ದಾನ. ಏಕಕಾಲದಲ್ಲಿ ಮನೆಯಲ್ಲಿ ಒಂದು 10 ಜನ ಬಂದ್ರೇನೆ ಕೆಳಗೆ ಮೇಲೆ ಬಿದ್ದು ಅವರಿಗೆಲ್ಲ ಊಟ ಹಾಕೋದ್ರೊಳಗೆ ಪ್ರಾಣ ಹೋಗಿರುತ್ತೆ, ಇನ್ನು ಮೇಲೆ ಊಟ ಕಿಟ್ಕೋಬಾರ್ದು ಎಂಬಷ್ಟಾಗಿರುತ್ತೆ. ಹೌದಾ? ಸುಸ್ತಾಗ್ಬಿಟ್ಟಿರುತ್ತೆ. ಆ ಅಡಿಗೆಯವರು ಬಂದು ಅಧ್ವಾನ ಮಾಡಿ ಎಲ್ಲ ಪಾತ್ರೆ ಬಿಸಾಡಿ ಹೋಗಿರ್ತಾರೆ, ಅದು ತೊಳೆದು ಎಲ್ಲ ಮಾಡಿಸಿ ಒಳ ಹಿಡಿಟ್ಕೊಂಡು ಇನ್ನೇನು ಸಾಯಂಕಾಲ 5 ಗಂಟೆ ಆಗಿರುತ್ತೆ, ಅವತ್ತು ಎಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್, ಮನೇಲಿ ಸುಸ್ತಾಗಿ ಮಲ್ಕೊಂಡ್ಬಿಡಿರ್ತೀವಿ. ಮತ್ತೆ ಇಷ್ಟು ಜನಕ್ಕೆ ಊಟಕ್ಕೆ ಹಾಕಬೇಕಾದ್ರೆ ಸಿಂಪಲ್ ಟೆಕ್ನಿಕ್ ಹೇಳಿಕೊಡ್ತಾರಲ್ಲ, ಮತ್ತೆ ಯಾಕೆ ಮಾಡಬಾರದು? ಅದಕ್ಕೆ ಧ್ಯಾನದಿಂದ ಜ್ಞಾನ ಉಂಟು. ಇಷ್ಟೆಲ್ಲ ಗುರುಗಳಿಗೆ ಅಪ್ಪ ನೀವು ಸ್ವೀಕಾರ ಮಾಡಿ ಅಂದ್ರೆ ಅವ್ರು ಕೊಡೋದೇನು ಫಲ? ಜ್ಞಾನ, ಅಪರೂಪವಾದ ಜ್ಞಾನ ಬರಲಿ. ಹೇಗೆ? ಹೊರಗಿಂದ ಗುರುಗಳ ಮುಖದಿಂದ ಚೂರು ಬಂದರೆ ಅದು ಅದ್ಭುತವಾಗಿ ಬೆಳೆದು ಅವನವನಿಗೆ ಅವರವರಿಗೆ ಬೇಕಾಗಿರತಕ್ಕಂತಹ ಜ್ಞಾನ ತತ್ವಾಭಿಮಾನಿಗಳು ಹೊಳೆಸಲಿ ಅಂತ ಆಶೀರ್ವಾದ ಮಾಡುತ್ತಾರೆ. ಅವಾಗ ಏನಾಗುತ್ತೆ, ಚೂರೇ ಪಡ್ಕೊಂಡಿದ್ರು ನಾವು ಗುರುಗಳಿಂದ ಅನುಭವಕ್ಕೆ ಬೇರೆ ಬರ್ತಾ ಇರುತ್ತೆ, ಅರ್ಥಗಳು ಬೇರೆ 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 ಹೊಳಿತಾ ಇರುತ್ತೆ, ಅಂತ ಜ್ಞಾನ ಬರುತ್ತೆ. ಅದನ್ನೇ ಯತೀರ್ಥರು ಹೇಳುತ್ತಾರೆ, ಧ್ಯಾನ ಜ ಜ್ಞಾನ ಯೋಗಾತ್ ಗಮ್ಯಂ. ಧ್ಯಾನದಿಂದ ಜ್ಞಾನ ಬರುತ್ತೆ, ಅಪರೋಕ್ಷ ಜ್ಞಾನ ಬರುತ್ತೆ. ಅದಕ್ಕಿಂತ ಮೊದಲು ಅಪರೋಕ್ಷ ಜ್ಞಾನಕ್ಕೆ ಯಾವ ಜ್ಞಾನ ಸಹಕಾರಿಯೋ ಅದು ಖಂಡಿತವಾಗಿ ಬಂದೇ ಬರುತ್ತೆ. ಧ್ಯಾನದಿಂದ ಜ್ಞಾನ ಉಂಟು, ಧ್ಯಾನದೊಳಗೆ ಜಗವಡಕ. ಹೌದು, ಇಡೀ ಜಗತ್ತೆಲ್ಲ ಧ್ಯಾನದಲ್ಲಿ ಬಂದ್ಬಿಡುತ್ತೆ. ಧ್ಯಾನದೊಳಗೆ ದೇವರಡಕ ಅಂದರೆ ಇದು ಎಲ್ಲಿ ಬಂತು? ಧ್ಯಾನದೊಳಗೆ ದೇವರಡಕ ಅಂತ ಹೇಳಿದರೆ ಸುಲಭ ಪೂಜಾ ಪ್ರಕರಣದಲ್ಲಿ ಬರುತ್ತೆ. ಚಿತ್ತವೇ ಜಲ, ಚಿತ್ತವೇ ಜಲ, ಚಿತ್ತದಿಂದ ದೇವರನ್ನ ವಿಷಯೀಕರಣ ಮಾಡುವುದೇ ಸ್ನಾನ. ಚಿತ್ತಾಭಿಮಾನಿ ಅಗ್ನಿ ಅವರಿಂದ ಅಭಿಮನ್ಯವಾದ ಜಲವನ್ನ ದೇವರ ಮೇಲೆ ಹಾಕಬೇಕಲ್ಲ. ದೇವರ ಮೇಲೆ ಹಾಕುವುದನ್ನು ನಮ್ಮ ಮನಸ್ಸನ್ನ ದೇವರ ಮೇಲೆ ಹರಿಸುವುದು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ದೇವರು ಬರುವುದು, ಅದೇ ದೇವರಿಗೆ ಸ್ನಾನ ಅಂದ್ರು. ಅದನ್ನೇ ಹೇಳ್ತಾರೆ ಧ್ಯಾನದೊಳಗೆ ದೇವರ ಅಡಕ, ಧ್ಯಾನದೊಳಗೆ ಸರ್ವ ಅಡಕ, ಒಂದಯ್ಯ ಎರಡಯ್ಯ ಎಲ್ಲ ಇದೆ ಅಂದ್ರು. ಅದಕ್ಕೆ ಧ್ಯಾನವನ್ನು ಗಳಿಸಿಕೊಂಡು ಧನ್ಯ ವಿಜಯ ವಿಠಲನ್ನ ಧ್ಯಾನವನ್ನು ಮಾಡು ನಿಧಾನದಿಂದ ಹೇಳ್ತಾರೆ. ಧನ್ಯ ವಿಜಯ ವಿಠಲನ್ನ ಧ್ಯಾನವನ್ನ ಮಾಡು. ಇಲ್ಲಿ ದೇವರ ಧ್ಯಾನ ಮಾಡು ಧ್ಯಾನ ಮಾಡು ಅಂತ ಹೇಳ್ತೀರಲ್ಲ, ಏನ್ ಮಾಡ್ಲಿ ದೇವರ ಧ್ಯಾನ ಏನಂತ ಮಾಡ್ಲಿ, ದೇವರು ದೇವರು ಅಂತ ಮಾಡಿದ್ರೆ ಸಾಕ ಅಂದ್ರೆ ಇಲ್ಲ, ಇಡೀ ನಿನಗೆ ಬೇಕಾಗಿದ್ದೆಲ್ಲ ಕೂಡ ಈ ಜೀವನದಲ್ಲಿ ದೇವರು ಕಳಿಸಿದ್ದಾರೆ ನಮ್ಮನ್ನ. ಇಲ್ಲಿ ಕಳಿಸಿದ್ದಕ್ಕೆ ಏನೇನು ಸಾಧನೆ ಎಲ್ಲ ಮಾಡಬೇಕು, ಚೆನ್ನಾಗಿ ಮಾಡಿ ಪ್ರಾಣ ಬಿಟ್ರೆ ಇಲ್ಲಿದ್ದವರು ಮೇಲಿದ್ದವರು ಏನಂತಾರೆ ನಮ್ಮನ್ನ, ನಮ್ಮ ಕುರಿತು ಆಡುವ ಶಬ್ದ, ಕೃತಾರ್ಥರಾದರು ಧನ್ಯರಾದರು ಅಂತ ಹೇಳ್ತಾರೆ. ಹಾಗಾದರೆ ಈ ಜೀವನದಲ್ಲಿ ಏನೇನು ಒಳ್ಳೆ ಗುಣಗಳು ಬರಬೇಕು, ಏನೇನು ಒಳ್ಳೆ ಸಾಧನೆ ಮಾಡಬೇಕು, ಅದೆಲ್ಲ ಮಾಡಿದರೆ ನಮಗೆ ಬರುವ ಬಿರುದು ಧನ್ಯ. ನಮ್ಮನ್ನ ಧನ್ಯರನ್ನ ಮಾಡಬೇಕಾದರೆ, ನಾವು ಧನ್ಯರಾಗಬೇಕಾದರೆ ನಮ್ಮ ಸ್ವಾಮಿ ತಾನು ಧನ್ಯ ಅಂತ ನಿಂತಿದ್ದರೇನೆ ನಮಗಾಗುತ್ತೆ. ಅವನು ಧನ್ಯ ಅಂತಾಗಿರಬೇಕು. ಅವನು ಧನ್ಯನಾದರೆ ನಾವು ಧನ್ಯರಾಗ್ತೀವಿ. ಬಿಂಬ ಧನ್ಯ ಆದರೆ ನಾವು ಧನ್ಯರಾಗ್ತೀವಿ. ಹಾಗಾದ್ರೆ ದೇವರನ್ನ ಏನಂತ ಚಿಂತನೆ ಮಾಡಬೇಕು, ಧನ್ಯ ಅಂತ ಚಿಂತನೆ ಮಾಡಿ. ಎಷ್ಟು ಸಿಂಪಲ್ ಆಗಿ ಕೊಡ್ತಾರೆ ವಿಜಯದಾಸರು, ಅಪರೂಪದ ರಹಸ್ಯ ಹೇಳಿಕೊಡ್ತಾರೆ. ನಂಗೆ ಅದು ಬೇಕು ಇದು ಬೇಕು ಇದು ಬೇಕು ಎಷ್ಟು ಕೇಳ್ತೀಯ ಅಲ್ಲಿ ಇಷ್ಟು ಎಲ್ಲ ಅವನಿಗೆ ಗೊತ್ತು. ಏನನ್ ಕೊಡ್ಬೇಕು ಅವನಿಗೆ ಗೊತ್ತು. ಒಂದು ಕೇಳಿಕ್ ಹೋಗಿ ಒಂದು ಕೇಳಿ ತಲೆ ಕೆಡಿಸ್ಕೊಂಡು ಕೊಡ್ತೀಯ. ಅವನೇ ನೋಡ್ ಬಹಳ ಇಂಟೆಲಿಜೆಂಟ್ ಆತ, ಎಷ್ಟು ಕೇಳ್ತೀವೋ ಅಷ್ಟೇ ಕೊಡ್ತಾನೆ. ಇದು ಬೇಕು ಅಂತ ಕೇಳ್ತೀಯ ಅದೇ ಕೊಡ್ತಾನೆ. ದೇವತೆಗಳಿಗೆ ಹಾಗೆ ಮಾಡಿದ, ಬೆಟ್ಟ ತಂದು ಸಮುದ್ರದಲ್ಲಿ ಇಟ್ಟರೆ ಸಾಕು ಸ್ವಾಮಿ ಆಯಿತು, ಬೆಟ್ಟ ತಂದು ಇಟ್ಟ, ಮುಳುಗೆ ಹೋಗ್ತಾ ಇದೆ, ಹಿಡಿಸ್ಕೊಂಡಿಲ್ಲ. ಮತ್ತೂ ಕೇಳಿದ್ರು, ಬುದ್ಧಿ ಹೊಳಿಲಿಲ್ಲ, ಬೆಟ್ಟವೇ ಹೊರಲಿಕ್ಕಾಗಿಲ್ಲ, ಸಮುದ್ರದಲ್ಲಿ ಇಟ್ಟರೆ ಮುಳುಗಿ ಹೋಗುತ್ತಲ್ಲ, ಅದನ್ನು ಹಿಡ್ಕೊಳ್ಳೋ ನಾಥ ಯಾರು, ಬುದ್ಧಿ ಇಲ್ಲ ಸ್ವಾಮಿ ನೀನೇ ಬಾ, ಬೆಟ್ಟ ಹಿಡ್ಕೋಬೇಕಾ, ಬಂದೆ ಹಿಡ್ಕೊಂಡ. ಮತ್ತು ಕಡಿಲಿಕ್ಕೆ ಶುರು ಮಾಡಿದ್ರು, ಬೆಟ್ಟ ಓ ಅಲುಗಾಡ್ತಾ ಇದೆ, ಅವಾಗ ಮತ್ತು ಕರೆದು ಸ್ವಲ್ಪ ಹಿಡ್ಕೊಳ್ಳಯ್ಯ ಮೇಲೆ, ಮತ್ತ ಹಿಡ್ಕೊಂಡ. ಆಯ್ತು ನಿನ್ನೇ ನಾವು ಕಡಿತೀವಿ, ನಂದಿರತ್ತಲ್ಲ ಚೂರು ಕಷ್ಟ ಬಂದ್ರೆ ಸಾಕು, ಇದು ಪರಿಹಾರ ಸಾಕು, ಐ ಆಮ್ ಕ್ಯಾಪಬಲ್ ಐ ವಿಲ್ ಡೂ ಡೂ ಅಂತ ನಾವು ಅದಕ್ಕೆ ಮತ್ತ ಎಲ್ಲರೂ ಶುರು ಮಾಡಿದ್ರು ಕಡಿಲಿಕ್ಕೆ. ಚೂರು ಹೊತ್ತಿಗೆ ಸುಸ್ತಾಗಿ ಬಿದ್ದರು, ದೇವತೆಗಳು ಬಿದ್ದರು, ದೈತ್ಯರು ಬಿದ್ದರು. ವಾಸುಕಿ ನನ್ನ ಕೈಲಾಗಲ್ಲಪ್ಪ, ಮೈಯೆಲ್ಲ ಪುಡಿ ಆಗ್ತಾ ಇದೆ, ಇಡೀ ಪರ್ವತ ಉರಿದು ಹೋಗ್ತಾ ಇದೆ. ನಾವು ಏನ್ ನಮ್ಮ ಮನೆಯಲ್ಲಿ ಮೊಸರು ಕಡದಂತೆ ಅಂದ್ಕೊಳ್ತೇವೆ, ಎಂಥ ದೊಡ್ಡ ಪರ್ವತ ಮಂದರ ಪರ್ವತ, ಆ ಪರ್ವತವನ್ನು ಇಟ್ಟಿದ್ದಾರೆ, ಅದರಲ್ಲಿ ಗುಹೆಗಳ ಸಂಖ್ಯೆ ಎಷ್ಟು, ಸಿಂಹಗಳು ವಾಸ ಮಾಡುವಂತಹ ಗುಹೆಗಳ ಸಂಖ್ಯೆ ಎಷ್ಟು ಅಂದ್ರೆ 10,000 ಗುಹೆಗಳಿವೆ. ಒಂದೊಂದು ಗುಹೆ ಎಷ್ಟಿರುತ್ತೆ ಗೊತ್ತಾ, ಗುಹೆಯ ಸೈಜ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಒಂದೊಂದು ಕೂಡ ನಮ್ಮ ವಿದ್ಯಾಪೀಠದಷ್ಟಿರುತ್ತೆ. ಏನೋ ಚಿಕ್ಕ ಚಿಕ್ಕ ನಮ್ಮ ಮನೆ ಅಷ್ಟಲ್ಲ, ಒಂದೊಂದು ವಿದ್ಯಾಪೀಠದಷ್ಟಿರುತ್ತೆ ಅಂತ. 1,000 ಗುಹೆಗಳಿವೆ ಎಲ್ಲೆಲ್ಲಿ, ಬರೇ ಗುಹೆಗಳಿಗೇನು ಲೈನ ನಮ್ಮ ಮನೆ ಕಟ್ಟಿದಂತೆ ಇರಲ್ಲ, ಎಲ್ಲೆಲ್ಲೋ ಎಲ್ಲೆಲ್ಲೋ ಇರುತ್ತೆ, ಗುಡ್ಡ ಕಲ್ಲು ಇರುತ್ತೆ, ಅಷ್ಟೆಲ್ಲ ಸೇರಿ ನಾನಾ ವೃಕ್ಷಗಳು. ಎಂತೆಂಥ ವೃಕ್ಷಗಳು ಅಂದ್ರೆ ಒಂದೊಂದು ಆಕಾಶದಷ್ಟು ದೊಡ್ಡ ದೊಡ್ಡ ವೃಕ್ಷಗಳು, ದೊಡ್ಡ ಆಕಾರದ್ದು. ಇಂಥ ಮೃಗಗಳು ಸರ್ಪಗಳು ಎಲ್ಲ ತುಂಬಿದ್ರೆ ಫ್ರೆಶ್ ಆಗಿ ಅದೇ ತಂದಿಟ್ರು, ಎಲ್ಲ ಸಹಿತವಾಗಿ ಇಟ್ರು, ಎಲ್ಲ ಓಡಿಸಿ ಕ್ಲೀನ್ ಮಾಡಿ ತಂದಿಟ್ಟಿಲ್ಲ, ತಂದ್ರು ಇಟ್ರಷ್ಟೇ. ಇವರು ಕಡಿಲಿಕ್ಕೆ ಶುರು ಮಾಡಿದ್ರೆ ಎಲ್ಲ ಏನ್ ಟೆರಿಫೈಡ್ ಅಂತ ಹೇಳ್ತಾರಲ್ಲ, ಅಲ್ಲಿರೋ ಸಿಂಹಗಳಿಗೆಲ್ಲ ಹೆದರಿಕೆ, ಏನೋ ಆಗ್ತಾ ಇದೆ ಅಂತ ಎಲ್ಲ ಹಾರತಾವೆ. ಸಮುದ್ರದಲ್ಲಿ ಸರ್ಪಗಳೆಲ್ಲ ಹಾರತಾ ಇವೆ, ಗಿಡಗಳು ಬಡ್ಕೊಂಡು ಬಡ್ಕೊಂಡು ಅದಕ್ಕೆಲ್ಲ ಅಗ್ನಿ ಹುಟ್ಟಿ ಇಡೀ ಪರ್ವತವೇ ಸುಡತಾ ಇದೆ. ಆ ಸುಡುವಂತಹ ಪರ್ವತವನ್ನ ಹಾಗೇ ಕಡಿತಾ ಇದ್ದಾರೆ. ಭಾರತದಲ್ಲಿ ಅದ್ಭುತವಾಗಿ ವರ್ಣನೆ ಮಾಡುತ್ತಾರೆ. ಅಂಥ ಪರ್ವತ ಪುಡಿ 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 ಆಗ್ಲಿಕ್ಕೆ ಶುರುವಾಯಿತು. ಪರ್ವತ ಅಭಿಮಾನಿ ದೇವತ ಹೇಳಿದ, ನನಗಾಗಲ್ಲ ಅಂತ ಹೇಳಿದ. ಒಟ್ಟಾರೆ ಸುಸ್ತಾಗಿ ಬಿದ್ರೆ ಅವಾಗ ಹೇಳಿದ, ಸ್ವಾಮಿ ನೀ ಸ್ವಲ್ಪ ಬಂದ ಚೆನ್ನಾಗಿರುತ್ತೆ, ನಮ್ಗೇನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅವಾಗೆ ದೇವತೆಗಳಲ್ಲೂ ರೂಪ ಇಟ್ಟ, ಒಬ್ಬೊಬ್ಬರಲ್ಲಿ ರೂಪ, ದೈತ್ಯರಲ್ಲೂ ಇಟ್ಟ, ವಾಸುಕಿಯಲ್ಲೂ ಇಟ್ಟ, ಪರ್ವತದಲ್ಲೂ ಇಟ್ಟ, ತಾನೇ ಕಡದ, ಬುಡದಲ್ಲಿ ತಾನೇ, ಮೇಲೂ ತಾನೇ, ಕಡದದ್ದು ತಾನೇ. ಹೆಸರು ಮಾತ್ರ ಇವರಿಗೆ ನಮ್ ಕೊಟ್ಟಂತೇನೆ. ಸಾಧನೆ ಮಾಡ್ತಾರೆ ಅಂತೆಲ್ಲ ಹೊಗಳ್ತಾರಲ್ಲ ಶ್ರೀನಿವಾಸ, ಬಹಳ ಚೆನ್ನ ಪ್ರವಚನ ಮಾಡ್ತಾರೆ, ಅವರ ಮಾಡೋದು ಒಳಗ್ ಕುದ್ದವರು ಬಂದು ಮಾಡ್ತಾರೆ, ಬರೇ ಪಪ್ಪೆಟ್ ಅಷ್ಟೇ ನಾವು. ಅವ್ರು ಬಂದು ಮಾಡಿ ಮುಗಿಸಿ ಹೋಗ್ತಾ ಇರ್ತಾರೆ. ಆ ತರ ಭಗವಂತ ಅದ್ಭುತವಾಗಿ ಎಲ್ಲರಲ್ಲಿಂತೂ ಎಲ್ಲಾ ಮಾಡಿಸ್ತಾ ಬಂದ, ಅದನ್ನೇ ಹೇಳ್ತಾರೆ. ಹಾಗಾದರೆ ನಮ್ಮ ಇಡೀ ಜೀವನದಲ್ಲಿ ಒಂದು ಕೇಳಿದರೆ ಒಂದೇ ಕೊಡ್ತಾನೆ, ಎರಡು ಕೇಳಿದರೆ ಎರಡು ಕೊಡ್ತಾನೆ, ಅದಕ್ಕೆ ದಾಸರಂದ್ರು ನಿಂಗೇನು ಬೇಕೋ ನಿಂಗೆ ಗೊತ್ತಿದ್ರೆ ಕೇಳಲಿಕ್ಕೆ ಹೋಗು, ನಿಂಗೇನು ಬೇಕೋ ನಿಂಗೆ ಗೊತ್ತಿಲ್ಲ. ಯಾಕೆಂದ್ರೆ ಈ ಜನ್ಮದಲ್ಲಿ ನಿನ್ನಲ್ಲಿ ಯಾವ ಯಾವ ಗುಣ ಪ್ರಕಟ ಆಗಬೇಕೋ ನಿಂಗೆ ಗೊತ್ತಾ? ಗೊತ್ತಿಲ್ಲ. ಯಾವ ಕಾರ್ಯ ಮಾಡಿದರೆ ಪುಣ್ಯವೋ ಪಾಪವೋ ನಿಂಗೆ ಗೊತ್ತಾ? ಗೊತ್ತಿಲ್ಲ. ನಮ್ದು ಒಂದೇ ಸ್ಟೈಲ್ ಇರುತ್ತೆ, ಎಲ್ಲರು ನೋಡಿರ್ತೀವಿ ಇದೇ ಪುಣ್ಯ ಇದೇ ಪಾಪ ಅಂತ. ಅವನು ಎಲ್ಲಿ ಯಾವ್ದು ಬಚ್ಚಿಟ್ಟಿರ್ತಾವನು ಯಾರಿಗೆ ಗೊತ್ತು? ನಮ್ ಸರಿ ಪಾಪ ಮಾಡಿಸ್ತಾನೆ, ಕೋಟಿ ಕೋಟಿ ಪುಣ್ಯ ಕೊಡ್ತಾನೆ. ಪುಣ್ಯ ಅಂತ ಮಾಡಿಸ್ಲಿಕ್ಕೆ ಹೋಗಿ ಅನಂತಮ್ಮ ತಮಸ್ಸಿಗೆ ಹೋಗೋ ಸಾಧನೆ ಮಾಡಿಸ್ತಾ ಇರ್ತಾನೆ. ಯಾವ್ದು ಎಲ್ಲಿರೋ ಯಾರಿಗೆ ಗೊತ್ತು? ಅದಕ್ಕೆ ಇಷ್ಟು ಏನದು ಅಂದರೆ ದೇವರ ಬಾಯಿಯಿಂದ ಗುರುಗಳ ಬಾಯಿಯಿಂದ ನಮ್ಮನ್ನ ನೋಡಿದಾಗ ನಾವು ಸಾಯುವ ಕಾಲಕ್ಕೆ ಬದುಕಿರೋ ಕಾಲಕ್ಕೆ ಧನ್ಯ ಅಂತ ಬರಬೇಕಾದರೆ ಅವನನ್ನು ಇಷ್ಟು ಕೇಳಬೇಕಂತೆ, ಸ್ವಾಮಿ ನಾನು ಧನ್ಯನಾಗಬೇಕಾದರೆ ಏನೇನು ಪ್ರಕಟ ಮಾಡಬೇಕೋ ನಿನ್ನಲ್ಲಿ ಪ್ರಕಟ ಮಾಡಿ, ನನ್ನೊಳಗಿರತಕ್ಕಂಥ ನಿನ್ನಲ್ಲಿ ಆಯಾ ಗುಣಗಳು ಪ್ರಕಟ ಮಾಡಿ, ಅಂಥ ಗುಣಗಳೇ ತತ್ವಾಭಿಮಾನಿಗಳಲ್ಲೂ ನನ್ನೊಳಗಿರುವ ತತ್ವಾಭಿಮಾನಿಗಳಲ್ಲೂ ಪ್ರಕಟ ಮಾಡಿ ಅವರ ಮೂಲಕ ಅಂಥ ಸಾಧನೆ ನನ್ನಿಂದ ಮಾಡಿಸಿ ಧನ್ಯನ್ನ ಮಾಡಯ್ಯ. ಸಿಂಪಲ್ ಧ್ಯಾನದಲ್ಲಿ ನಾವು ಕೇಳಬೇಕಾದ ಚಿಂತನೆ ಮಾಡಬೇಕಾದ ಒಂದೇ ಒಂದು ಗುಣ, ಅದರಲ್ಲಿ ಎಲ್ಲ ಬಂತ, ಜಾಮ್ ಪ್ಯಾಕ್ ಆಗಿ ಬಂತು. ಅದಕ್ಕೆ ಹೇಳ್ತಾರೆ ವಿಜಯರಾಯರ ಶಬ್ದ ಒಂದೊಂದು ಒಂದೊಂದು ಎಂಥದ್ದು ಅಂದರೆ ಹಸಿವೆಯಿಂದ ಒದ್ದಾಡುವಂತಹ ಜನಕ್ಕೆ ಅಪರೂಪದ ಅಮೃತ ಪಟ್ಟಂತಹ ಮಾತುಗಳು. ಹೇಳ್ತಾರೆ ಧನ್ಯ ವಿಜಯ ವಿಠಲನ್ನ ಧ್ಯಾನವನ್ನು ಮಾಡು. ಹೇಗೆ? ಕೂತ ಕಾಲಕ್ಕಿಂದ ಓಡಬೇಕು, ಟೈಮ್ ನೋಡ್ತಾ ಕೊಡಬೇಡ, ನಿಧಾನದಿಂದ ನಿಧಾನವಾಗಿ ಚೂರು ಅಲ್ಲ, ನಿಧಾನದಿಂದ ಅಂದ್ರೆ ನಿಧಾನ ಅಂದ್ರೆ ಜ್ಞಾನ, ಅದು ಕೂತ ಕಾಲಕ್ಕಿಂದ ಶುರು ಆಗುತ್ತೆ. ಅವಾಗೆ ಅಷ್ಟರವರೆಗೂ ಯಾರು ನಮ್ಮ ತೊಂದರೆ ಬರಲ್ಲ, ಯಾರು ಕಾಟ ಕೊಡಲ್ಲ. ಆ ಪೂಜೆ ಕೂತ ಕಾಲಕ್ಕೆ 40 ಫೋನ್ ಬರ್ತಾ ಇರುತ್ತೆ, ಅವಾಗೆ ಅವ್ರಿಗೆ ಯಾರು ಪ್ರೇರಣೆ ಮಾಡ್ತಾರೋ ಗೊತ್ತಾಗಲ್ಲ, ಅವಾಗೆ ಫೋನ್ ಮಾಡ್ತಾರೆ, ಅವಾಗೆ ಎಲ್ಲರೂ ಬರ್ತಾರೆ ನೋಡ್ಲಿಕ್ಕೆ, ಆಚಾರ್ಯ ಚೆನ್ನಾಗಿದ್ದೀರಾ ಅಂತ ಹೇಳಿ ಮಾತಾಡಿಸ್ಬೇಕಾ, ಅವ್ರನ್ನ ಹೋಗಬೇಕಾ, ನಾವು ಕೂಡಬೇಕಾ, ಅರ್ಥ ಆಗಲ್ಲ. ಅದು ಪಾಪ ಅವ್ರಿಗೆ ಗೊತ್ತಿರಲ್ಲ ಅಲ್ಲ, ಸ್ವಾಮಿ ಪ್ರೇರಣೆ ಮಾಡಿ ಕರ್ಕೊಂಡು ಬರ್ತಾರೆ, ಇವನು ಹೆಂಗ್ ಮಾಡ್ತಾರೆ ನೋಡೋಣ ಪೂಜೆ ಅಂತೇಳಿ ಅವಾಗೆ ಎಲ್ಲ ಬರ್ತಾರೆ, ಅವಾಗೆ ಎಲ್ಲ ಮಾತುಗಳು. ನಮ್ಮವರಿಗೂ ಅವಾಗೆ ಡೌಟ್ಸ್ ಬರ್ತಾ ಇರುತ್ತೆ, ರೀ ಏನ್ ಮಾಡ್ಬೇಕು ಹೇಳ್ರಿ, ಅವಾಗ ಕೇಳಬೇಕಾ? ಅವಾಗ ಅವರಿಗೆ ಬರುತ್ತೆ, ಆ ಸಂದರ್ಭ ಬರುತ್ತೆ, ಎಲ್ಲ ಕರ್ಕೊಂಡು ಬರ್ತಾರೆ. ಅದಕ್ಕೆ ಹೇಳ್ತಾರೆ ಇವೆಲ್ಲ ಇರೋದೇ ನಾನು ಹೋಗೋ ಪರ್ಯಂತ ಇದ್ದೇ ಇರುತ್ತೆ, ನನ್ನ ಬಿಡೋದೇ ಇಲ್ಲ, ಇದು ಮಾತ್ರ ಮುಖ್ಯವಾದ್ದು ಅಂತ ಎಲ್ಲ ನಿಧಾನದಿಂದ ಸರಸಿ ಏನು ಬೇಕಾದ್ರೂ ಬರಲಿ ನಾನು ಮಾತ್ರ ಮಾತಾಡಲ್ಲ ಅಂತ ಕೂತು ವಿಶೇಷವಾಗಿ ಎಕ್ಸೆಪ್ಷನ್ ಎಲ್ಲಿ ನಮಗಿಂತ ದೊಡ್ಡವರು ಬಂದ್ರೆ ಬಿಡಬೇಕಾಗಿದೆ, ನಮಗಿಂತ ದೊಡ್ಡವರು ಜ್ಞಾನಿಗಳು ಬಂದ್ರೆ ಏನು ಮಾಡ್ತಿದ್ರು ಎದ್ದು ಭಗವಂತನ ಹತ್ರ ಹೋಗಬೇಕು, ಅವರ ಹತ್ರ ಹೋಗಬೇಕಾಗುತ್ತೆ. ಆ ರೀತಿಯಲ್ಲಿ ನಿಧಾನದಿಂದ ಅಂದರೆ ಮನಸ್ಸಲ್ಲಿ ಬರಬೇಕದು, ಸಾಕು ಇಷ್ಟು ಕಾಲ ಬದುಕಿದ್ದೇನೆ, ಏನು ಮಾಡಬೇಕು ಅದು ಮಾಡಿಲ್ಲ, ಮಾಡಬಾರ್ದೆಲ್ಲ ಬಿಸಿ ಮಾಡಿ ಮಾಡಿ ಬಿಸಿ ಆಗಿದ್ದೇನೆ, ಇದಕ್ಕೆ ನಾನು ಪ್ರಾಶಸ್ತ್ಯ ಕೊಡಬೇಕು. ಹೌದಯ್ಯ, ಇಷ್ಟು ಕಾಲ ಬದುಕಲಿಕ್ಕೆ ಬೇಕಾದ ದುಡ್ಡು ಬೇಕು, ದುಡ್ಡಿಗೆ ಬೇಕಾದಂತಹ ಉದ್ಯೋಗ ಬೇಕು, ಉದ್ಯೋಗಕ್ಕೆ ಬೇಕಾದಂತ ಓದು, ಇಷ್ಟು ಓದು ಓದಿ ಹಗಲು ರಾತ್ರಿ ಕಷ್ಟಪಟ್ಟು ರ್ಯಾಂಕುಗಳು ತಂದುಕೊಂಡು ಅದು ಮಾಡಿ ಇದು ಮಾಡಿ ಯುದ್ಧಗಳು ಮಾಡಿ ಸಾಧಿಸಿದ್ದೇನು, ಬದುಕಲಿ ಕೂಳಿಗಾಗಿ ಒಂದಿಷ್ಟು ಉದ್ಯೋಗ ಪಡೀಲಿಕ್ಕೆ ಅಷ್ಟು ತೆಗೆದು ಡಿಸ್ಕಾರ್ಡ್ ಮಾಡಿಬಿಡ್ತಾರಲ್ಲ, ನಾ ಓದಿದ್ದೆಲ್ಲ ಕೂಡ ತೆಗೆದುಹಾಕಿ ಯಾವುದೋ ಪೋಸ್ಟ್ ಕೊಡ್ತಾರೆ, ಓದಿದ್ದು ಬೇರೆ ಮಾಡೋದು ಬೇರೆ, ಆ ಮಾರ್ಕ್ಗಳು ಎಲ್ಲ ಕೊಡುಗೆನು ಜಸ್ಟ್ ತಿಪ್ಪೇಲಿ ಹೋಗದಂತೆ. ಹೌದಾ? ಎಲ್ಲ ಮುಗೀತು, ಅದರಲ್ಲೇ ಅರ್ಧ ಆಯುಷ್ಯ ಹೋಗುತ್ತೆ, ನಮ್ ತಲೆಯಲ್ಲ ಅಲ್ಲೇ ಕೂತಿರುತ್ತೆ, ಏನ್ ಮಾಡ್ಲಿ ಏನ್ ಮಾಡ್ಲಿ, ಓದಬೇಡ ಅಂತ ಹೇಳಿಲ್ಲ. ಆ ಕಾಲಕ್ಕೆ ದೇವರಲ್ಲಿ ಮಾಡಬೇಕಾಗಿದ್ದು ಮಾಡುತ್ತಾ ಓದಬೇಕು, ಅದಿಲ್ಲದೆ ಗೊಡ್ಡಾಗಿ ಓದ್ತಾ ಹೋದ್ರೆ ಏನಾಗುತ್ತೆ? ದೇವರು ಮೆಚ್ಚ ಯಾರು ಮೆಚ್ಚರು, ಏನು ಅಷ್ಟವರೆಗೆ ನಮಗೆ ಗ್ಯಾರಂಟಿ ಆಗಿ ಜಾಬ್ ಬಂದು ರಿಟೈರ್ ಆಗಿ ಆದ್ಮೇಲೆ ದೇವರು ಧ್ಯಾನ ಕೊಡ್ತಾರಂತೇನು, ಮುಂದೆ ಹೋಗಬಾರ್ದ? ಚಿಕ್ಕ ಹುಡುಗರು ಹೋಗ್ತೀವಿ, ದೊಡ್ಡವರು ಹೋಗ್ತೀವಿ, ಎಲ್ಲರೂ ಹೋಗ್ತೀವಿ, ಆ ಸಾವು ನೆನಪಿದ್ರೆ ಬೇಗ ಆಗುತ್ತೆ. ಅದಕ್ಕೆ ವಿಶೇಷವಾಗಿ ನಿಧಾನದಿಂದ ಇವೆಲ್ಲ ಇದ್ದೇ ಇರುತ್ತೆ. ಈ ಜನ್ಮ ಹೋಯ್ತಾ, ಇನ್ನೊಂದು ಜನ್ಮದಲ್ಲಿ ಮತ್ತೂ ಎಲ್ಲ ಹುಡ್ತೀವಿ, ಬೆಂಗಳೂರಲ್ಲೇ ಇನ್ನು ಸಿಂಗಾಪುರಲ್ಲೇ ಹುಡ್ತೀವಿ, ಅಲ್ಲೂ ಮತ್ತೆ ಅಪ್ಪ ಅಮ್ಮ ಶುರು ಮಾಡ್ತಾರೆ, ಹುಟ್ಟಿದ ಕೂಡಲೇ ಈ ಸ್ಕೂಲಿಗೆ ಹೋಗು ಆ ಸ್ಕೂಲಿಗೆ ಹೋಗು ಶುರು ಮಾಡ್ತಾರೆ. ಈ ಸ್ಕೂಲ್ ಯಾವ ಜನ್ಮದಲ್ಲಿ ಹೋದರೂ ಬಿಟ್ಟಿಲ್ಲ, ಅಲ್ಲಲ್ಲೂ ಓದ್ ಸಾಯಲೇಬೇಕು. ಆದಮೇಲೆ ಅದಕ್ಕೆ ತಕ್ಕಂತ ಉದ್ಯೋಗ ಬಂದೇ ಬರುತ್ತೆ, ಯಾರೋ ಒಬ್ಬರ ಕಾಲ ಕಳೆಗೆ ಕೆಲಸ ಮಾಡಲೇಬೇಕು. ನೋಡಿ, ಒಂದು 100 ಜನ್ಮ ಬಂದರೂ ಕೂಡ ಇದೇ ಸೇಮ್ ಪ್ಯಾಟರ್ನ್ ಹಾಗೇ ಬರ್ತಾ ಇರುತ್ತೆ. ಕೊನೆಗೆ ದುಡಿದು ದುಡಿದು ತಿಂದು ತಿಂದು ಸತ್ತು ಹೋಗೋದು. ಅಲ್ಲ, ನನಗೆ ಬಂದ ಆಲೋಚನೆ, ನಾನು ಉದ್ಯೋಗ ಬಿಡುವಾಗ ಈ ಆಲೋಚನೆ ಬಂದಿದ್ದು, ಸಾಕಿದು ಅಂತ ಬಿಟ್ಟು ಬಂದದ್ದು. ಸರಿ, ಅದಕ್ಕೆ ಹೇಳ್ತಾ ಇದ್ದಾರೆ, ನಿಧಾನದಿಂದ ಸಾಕಿದು ನನಗೆ ಎಲ್ಲ ಜನ್ಮಗಳಲ್ಲಿ ಒಂದೇ ತರ ಬರ್ತಾ ಇದೆ ಪ್ಯಾಟರ್ನ್, ಇದರಿಂದ ಚೂರು ದೂರಕ್ಕೆ ಬರಬೇಕು ನಾನು. ನನಗೆ ಬೇಕಾದ ವ್ಯಕ್ತಿ ಒಬ್ಬ, ಅವನಿಗಾಗಿ ಒದ್ದಾಡಬೇಕು. ಅದು ಬಿಟ್ಟು ಒಡ್ಡಿನಂತೆ ಮೂರ್ಖರಂತೆ ಬಿದ್ದಿದ್ದೀವಲ್ಲ. ಆದ ಕಾರಣ ಆ ಭಗವಂತನ ಚಿಂತನ ಎಲ್ಲವನ್ನ ಸರಿಸಿ ನೀನು ಬೇಕು, ಎಸ್ ಯು ಕಮ್ ಅಂತ ಹೇಳಿ ಭಗವಂತನ ಮುಂದಕ್ಕೆ ಕರೆದು ನಿಧಾನದಿಂದ ಭಕುತಿಯಲ್ಲಿ ಧ್ಯಾನವನ್ನು, ಅದು ಭಕುತಿಯಲ್ಲಿ ಧ್ಯಾನವನ್ನು ಮಾಡು. ಭಕುತಿಯಿಂದ ಮಾಡಬೇಕು. ಭಕುತಿ ಅಂದ್ರೆ ಏನು ಅಂದ್ರೆ ಅವನಲ್ಲಿ ಭಯ ಇರಬೇಕು, ಅವನಲ್ಲಿ ಗೌರವ ಇರಬೇಕು, ಹಾಗೆ ಸಲಿಗೆ ಇರಬೇಕು. ಸಲಿಗೆ ಇರಬೇಕಂತೆ ದೇವರಲ್ಲಿ. ಹೇಗೆ ಅಂದ್ರೆ ಸ್ನೇಹಿತ ಎಂಬ ಸಲಿಗೆ ಇರಬೇಕು, ಎಲ್ಲದಕ್ಕೂ ಅವನಿದ್ದಾನೆ. ಜೊತೆ ಜೊತೆಗೆ ದೊಡ್ಡವ ಎಂಬ ಭಕ್ತಿ ಇರಬೇಕು. ನಾವು ಯಾರತ್ರ ದೊಡ್ಡವರತ್ರ ಸಲಿಗೆಯಿಂದಿದ್ರೆ ಅದಕ್ಕೆ ದಾಸರಾಯರು ಕೊಡುತ್ತಾರೆ ನಾವು ದೇವರತ್ರ ಹೇಗಿರಬೇಕು ಎಂಬುದಕ್ಕೆ ಗೋಪಾಲದಾಸರು ಸುಂದರವಾದ ದೃಷ್ಟಾಂತ ಕೊಡುತ್ತಾರೆ. ಪತಿವ್ರತೆಯಾದ ಹೆಂಡತಿ ಗಂಡನ ಜೊತೆ ಹೇಗೆ ನಡ್ಕೊಳ್ಳುತ್ತಾಳೋ ಹಾಗೆ ಅಂತ ಹೇಳ್ತಾರೆ. ನಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ಹೇಳ್ತಾರೆ ಪತಿವ್ರತ ಆದ ಹೆಂಡತಿ ಭಯಭಕ್ತಿಗಳಿಂದ ಗಂಡನ ಸೇವಾ ಮಾಡ್ತಾ ಇರ್ತಾಳೆ, ಗಂಡ ಸಲಿಗೆ ಕೊಟ್ಟಾಗ ಸಲಿಗೆ ತಗೊಳ್ತಾಳೆ, ಮತ್ತು ಅವರು ದೇವರ ಕಡೆ ಹೋದಾಗ ಭಯಭಕ್ತಿಗಳಿಂದಲೇ ಇರ್ತಾಳೆ. ಸಲಿಗೆ ಯಾವಾಗ ತೋರಬೇಕು ಆವಾಗ ತೋರುತ್ತಾರೆ, ಮಿತ್ತ ಕಾರಕ್ಕೆ ತೆಗೆದು ಬಿಡುತ್ತಾರೆ. ಎಲ್ಲೆಲ್ಲಿ ಏನೇನು ತೋರಬೇಕು ಅದು ತೋರೋದು ಆಕೆ ಚೆನ್ನಾಗಿ ಗೊತ್ತಿರುತ್ತೆ, ಆದ್ದರಿಂದ ಗಂಡನ ಅನುಗ್ರಹ ಪಡೀತಾಳೆ. ಅದೇ ರೀತಿಯಲ್ಲಿ ದೇವರ ಅನುಗ್ರಹ ಪಡಿಬೇಕಾದ್ರೆ ಸಲಿಗೆನೂ ಇರಬೇಕು. ಅರ್ಜುನ ಸಲಿಗೆ ಮಾಡಿದ ಎಷ್ಟಿತ್ತು ಅಂದ್ರೆ ಅಷ್ಟು ಕೃಷ್ಣನ ಭುಜದ ಮೇಲೆ ಕೈ ಹಾಕಿ ಓಡಾಡಿದ. ಇಷ್ಟರವರೆಗೂ ರೆಕಾರ್ಡ್ ಅದು, ಯಾರೂ ಓಡಾಡಲಿಲ್ಲ. ಯಾವ ಪುರಾಣದಲ್ಲಿ ಯಾವ ವ್ಯಕ್ತಿಯೂ ಕೂಡ ಕೃಷ್ಣನ ಭುಜದ ಮೇಲೆ ಬಾರೋ ಹೋಗೋ ಅಂತ ಕರೆದು ಓಡಾಡಿದ್ದು ಆ ವ್ಯಕ್ತಿ ಮಾತ್ರ. ಯಾಕೆ ಪಕ್ಕದಲ್ಲಿ ಅಣ್ಣ ಕೂತಿದ್ದ, ಭೀಮಸೇನ ದೇವರು ಕೂತಿದ್ದಕ್ಕೆ ಆತನ ಕೃಪೆಯಿಂದ ಕೃಷ್ಣ ಸುಮ್ಮನೆ ಇದ್ದ. ಓಕೆ ಕೈ ಹಾಕು ನೋಡೋಣ ಅಂತೇಳಿ ಸ್ವಲ್ಪ ಇತ್ತ, ಕೈ ಮುರಿದೋಗ್ತದದು. ಆದ್ರೆ ಆ ಅಣ್ಣನ ಕೃಪೆ ಪಡ್ಕೊಂಡಿದ್ರು, ಕೈ ಹಾಕಿದ್ರು. ಕೈ ಹಾಕುವಾಗ ಎಚ್ಚರ ಇತ್ತು, ಕೃಷ್ಣ ಸಲಿಗೆ ಕೊಟ್ಟಿದ್ದಾನೆ, ಸಲಿಗೆಯಿಂದ ಕೈ ಹಾಕದಿದ್ದರೆ ಕೃಷ್ಣನ ಮನಸ್ಸು ನೋವಾಗುತ್ತೆ ಅಂತ ಕೈ ಹಾಕಿದ್ರಂತೆ. ಹಾಗೆ ದೇವರ ಪೂಜಾ ಅಂತ ಮಾಡಿದ್ರಂತೆ. ಸಲಿಗೆ ತಗೊಂಡ್ರು, ಕೃಷ್ಣನ ಜೊತೆಗೆ ಇದ್ರು, ಭಕ್ತಿ ಇತ್ತು, ಎಚ್ಚರ ಇತ್ತು. ಆ ದೊಡ್ಡ ಕೆಂಡಪ್ಪ ಸ್ವಲ್ಪ ಜಾಗೃತಿ ಆಗಿರಬೇಕು ಅಂತ ಎಚ್ಚರ ಹೋಗಿತ್ತು. ಈ ತರ ಪ್ರವೃತ್ತಿ ಇರಬೇಕಂತ ಅದಕ್ಕೆ ಹೇಳ್ತಾರೆ. ಭಕೃತಿ ಅಂದ್ರೆ ಇಷ್ಟೆಲ್ಲ ಡೆಫಿನೇಷನ್ಸ್ ಬರ್ತಾ ಹೋಗ್ತಾ ಇರುತ್ತೆ. ಭಕುತಿಯಲ್ಲಿ ಧ್ಯಾನವನ್ನು ಮಾಡು ನಿಧಾನದಿಂದ. ಹೇಳ್ತಾರೆ ಧ್ಯಾನವನ್ನು ಬಿಟ್ಟ ನರಗೆ ಏನ್ರಿ ಮಾಡ್ತೀರಾ ನೀವೆಲ್ಲ ಆಚಾರ, ಸುಮ್ಮನೆ ಹೇಳ್ತೇನೆ ಮಾಡ್ಬೇಕಲ್ಲ ನಾವೆಲ್ಲ. ಇನ್ನ ಕೆಲವರು ಹೇಳ್ತಾರೆ ಈ ಆಚಾರ ಹೇಳದಷ್ಟೇ ಹೊರತು ಮಾಡಲ್ಲ, ನೀವ್ಯಾಕೆ ಮಾಡ್ತೀರಾ ಅಂತ ಕೇಳ್ತಾ ಇರ್ತಾರೆ ಅಲ್ವಾ. ಆಚಾರ ಮಾಡಿದ್ರೆ ಬಿಟ್ರೆ ನಾವು ಮಾಡ್ಲಿಕ್ಕೆ ಸಾಕಷ್ಟೇ ಅಲ್ಲ. ಒಬ್ರು ಕೇಳಿದ್ರು, ಆಚಾರ್ಯ ನೀವು ಹೇಳಿದ್ದೆಲ್ಲ ನೀವು ಮಾಡ್ತೀರಾ, ಯಾಕಪ್ಪ ಆ ಪ್ರಶ್ನೆ ಬಂತು? ನೀವೇ ಮಾಡಲ್ಲ ನಾವ್ಯಾಕೆ ಮಾಡಬೇಕು, ಏನು ಉತ್ತರ ಕೊಡಬೇಕು? ಸರಿ ನೀವು ಒಳ್ಳೇದಾಗ್ಬೇಕಾದ್ರೆ ನೀವು ಮಾಡಪ್ಪ, ಇಲ್ಲ ನನ್ನ ಥರನೇ ಆಗ್ತೀಯ, ಬರೇ ಹೇಳ್ತಾ ಇರ್ತೀನಿ ನಾನು, ನಾ ಮಾಡಲ್ಲ, ನನ್ನ ಥರನೇ ಆಗ್ತೀಯ. ನಿಮ್ ಎಕ್ಸಾಂಪಲ್ ಬರೇ ಹೇಳಿ ಹೇಳಿ ಸುಮ್ಮನೆ ಇರೋದು ಏನಾಗ್ತಾರೆ ಅಂತ ನಿನ್ನ ಎಕ್ಸಾಂಪಲ್ ನಾನೇ ಕೊಟ್ಟಿದ್ದೀನಿ. ನಂತರ ಆಗ್ಬೇಕಾ ಕೇಳಿ ಬಿಡು, ಇಲ್ಲ ಒಳ್ಳೆಯವನಾಗ್ಬೇಕಾ ಒಳಗಿದ್ದಾರ ಗ್ರಂಥದಲ್ಲಿ ಅವ್ರ ಥರ ಆಗ್ಬೇಕಾ ಕೇಳಿ ಮಾಡು, ಇವರ ಆಪ್ಷನ್ ಅಂತ ಹೇಳಿದೆ. ಇವನು ಬೇರೆ ನೋ ಆಪ್ಷನ್ ನಂಗೆ ಆ ರೀತಿಯಲ್ಲಿ ಹೇಳಿದೆ. ಸರಿ ಧ್ಯಾನವನ್ನು ಬಿಟ್ಟ ನರಗೆ ಏನೇ ಮಾಡಲಿ ಚೂರು ಹೊತ್ತಾದ್ರೂ ಧ್ಯಾನ ಮಾಡಬೇಕು, ಏನು ಇರಲಿ ಎಲ್ಲ ಒಡಕ ಅಂದ್ರು. ಅದ ಕಾರಣ ಯಾಕಿತ್ ತಗೊಂಡೆ ಸುಳಾದಿ ಅಂದ್ರೆ ಇನ್ನೆಲ್ಲ ತಗೋಬಹುದು, ನೀವು ಕೇಳಿರ್ತೀರಾ ಕೇಳ್ತಾ ಹೋಗ್ತೀರಾ, ಇದು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗತ್ತೆ ಹೌದಲ್ಲ. ಅಷ್ಟೇ ವಿಜಯದಾಸರ ಸುಳಾದಿಗಳು ನಿಮ್ಗೆ ಅರ್ಥ ಆಗಬೇಕಾ? ಅರ್ಥ ಆಗಬೇಕಾದ್ರೆ ಚೂರಾದ್ರೂ ಧ್ಯಾನ ಮಾಡಿ. ಧ್ಯಾನ ಮಾಡುವುದಾದ್ರೆ ನಿಮಗಿಷ್ಟವಾದ ಮೂರ್ತಿ ನಿಲ್ಲಿಸಿ ಮನಸ್ಸಿನಲ್ಲಿ, ಅದರೊಳಗೆ ಬಿಂಬ ಇರ್ತಾನಲ್ಲ ಬಿಂಬನನ್ನ ಸುರಿಯಿರಿ. ತಂಬಿಗೆಯಲ್ಲಿ ನೀರು ಸುರಿದಂತೆ ಸ್ವಾಮಿ ಬಾರು ಅಂದ್ರೆ ಆ ಆಕಾರದಲ್ಲೇ ಕೊಡ್ತಾನೆ. ಅವನನ್ನ ಚಿಂತನೆ ಮಾಡಿ. ಏನಂತ ಚಿಂತನೆ ಮಾಡಬೇಕು? ನೀವೇನು ಧ್ಯಾನ ಅಂತ ಸ್ಟಾರ್ಟ್ ಮಾಡಿದ್ದೀರಾ, ಎಷ್ಟು ಗುಣಗಳಿವೆ? ಹರಿಕಥಾಮೃತ ಸಹ 108 ಗುಣಗಳು ಹೇಳಿದ್ದಾರೆ. ಎಲ್ಲಾ ಗುಣಗಳು ಚಿಂತನೆ ಮಾಡಬೇಕು ಅಂದ್ರೆ ನಮಗೆ ತಲೆ ಕೆಟ್ಟ ಹೋಗುತ್ತೆ. ಯಾವುದು ಮಾಡ್ಲಿ ಯಾವುದು ಬಿಡ್ಲಿ ಅಂದ್ರೆ ಹೇಳಿಕೊಟ್ರು, ಧನ್ಯ ಅಂತ ಚಿಂತನೆ ಮಾಡಯ್ಯ. ಧನ್ಯ ಅಂದ್ರೆ ಇಡೀ ಗುಣಗಳೆಲ್ಲ ಬಂಡಲ್ ಮಾಡಿದ್ರೆ ಕಟ್ಟಿದ್ರೆ ಅದರ ಹೆಸರು ಧನ್ಯ ಅಂತ. ಧನ್ಯ ಅಂದ್ರೆ ತಲೆಯಲ್ಲಿ ಬರಲಿ, ಏನಂತ ಬರೇ ಧನ್ಯ ಧನ್ಯ ಅಂದ್ರೆ ಏನಾಗಲ್ಲ, ನಮ್ಗೆ ಹೆಸರು ಬರ ಧನ್ಯ ಅಂತಷ್ಟೇ ಆಗಲ್ಲ. ಇಡೀ ನಿನ್ನ ಗುಣಗಳೇನಿವೆ, ಅಪರೂಪದ ಸಾವಿರಾರು ಅನಂತ ಗುಣಗಳೇನಿವೆ, ಅವೆಲ್ಲ ಇದರಲ್ಲಿ ತುಂಬಿದೆ. ಆದ್ದರಿಂದ ನಿನ್ನ ಧನ್ಯ ಅಂತ ಕರೆದ್ರು. ಯಾಕೆ ಧನ್ಯ ಅಂತ ಹೇಳಿದ್ರು ಅಂದ್ರೆ ಈ ಧನ್ಯ ಶಬ್ದಕ್ಕೆ ದೊಡ್ಡ ಕಥೆ ಇದೆ. ಧನ್ಯ ಶಬ್ದಕ್ಕೆ ದೊಡ್ಡ ಕಥೆ ಇದೆ. ಕೃಷ್ಣ ಸಭೆಯಲ್ಲಿ ಕೂತಿದ್ದ. ಕೂತಿರುವಾಗ ನಾರದರು ಬಂದರು. ನಾರದರು ಬಂದು ಕೃಷ್ಣನ ಹೇಳಿದರು, ಧನ್ಯೋಸಿ ಅಂತಂದ್ರು, ನೀನು ಧನ್ಯನಾಗಿದ್ದೀಯಾ. ಅವಾಗೆ ದಕ್ಷಿಣಾಭಿಸ್ಸಾಕಂ ಅಂತ ಕೃಷ್ಣ ಹೇಳಿದ. ಯಾರಿಗೂ ಅರ್ಥ ಆಗಲಿಲ್ಲ, ಏನು ಕೃಷ್ಣ ನೀವಿಬ್ಬರು ಮಾತಾಡಿಕೊಂಡದ್ದು ಅಂದ್ರೆ. ನಾರದರು ಬರುತ್ತಾರೆ, ಬಂದು ನಾನಾ ಪ್ರಾಣಿಗಳತ್ತ ಬರ್ತಾರೆ. ದೊಡ್ಡ ಆಮೆ ಕಾಣುತ್ತ ಅವರಿಗೆ, ಪರ್ವತದಷ್ಟು ಆಮೆ. ಅದನ್ನು ನೋಡಿ ಧನ್ಯೋಸಿ, ಆಶ್ಚರ್ಯೋಸಿ, ಆಶ್ಚರ್ಯ ಆಗುತ್ತೆ, ಇಂಥ ಶರೀರ ಇಟ್ಟುಕೊಂಡು ಈ ತರ ಎಲ್ಲ ಚಟುವಟಿಕೆಯಿಂದ ಓಡಾಡ್ತಾ ಇದೆಯಲ್ಲ, ನೀನು ಧನ್ಯ ಅಂತ ಹೇಳಿದಾಗ ಅದು ಒಂದು 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 ಎಲ್ಲ ಅಂದ್ರೆ ಒಂದಕ್ಕೊಂದು ಆಶ್ಚರ್ಯ ಆಶ್ಚರ್ಯ ಆಶ್ಚರ್ಯಕರವಾದ ಎಲ್ಲಾ ವಸ್ತುಗಳ ಪರಿಚಯ ಮಾಡಿ ಬ್ರಹ್ಮದೇವರ ಪರ್ಯಂತ ಬರುತ್ತದೆ. ಎಲ್ಲರ ಮುಗಿದ ಮೇಲೆ ಎಲ್ಲ ಕೊನೆಗೆ ಹೇಳ್ತಾರೆ, ಎಲ್ಲರಕ್ಕಿಂತ ಆಶ್ಚರ್ಯವಾದ್ದು ಧನ್ಯವಾದ್ದು ಇಲ್ಲಿ ಒಳಗೆ ಕೂತಿದೆ, ಎಲ್ಲಿ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾನೆ, ಎಲ್ಲರೂ ಸರಿ ಓಡಾಡ್ತಾ ಅಂದ್ರೆ ಕೃಷ್ಣ ಅಲ್ಲಿ ಬಂದು ಧನ್ಯೋಸಿ ಅಂದಾಗ ದಕ್ಷಿಣಾಭಿಸ್ಸಾಕಂ ಅಂತ ಹೇಳಿದ. ದಕ್ಷಿಣ ಅಂದ್ರೆ ನನ್ನ ಹೆಂಡತಿಯರಿದ್ದಾರಲ್ಲ, ಅವರ ಜೊತೆ ಕೂಡಿದ್ದಕ್ಕೆ ನಾನು ಧನ್ಯನಾದೆ ಅಂತ ಕೃಷ್ಣ ಹೇಳುತ್ತಾನೆ. ಅಂದ್ರೆ ಲಕ್ಷ್ಮೀದೇವಿ ಸಹಿತನಾಗಿ ನನ್ನನ್ನು ಚಿಂತನೆ ಧನ್ಯ ಅಂತ ಚಿಂತನೆ ಮಾಡು ಅಂತ ಹೇಳುತ್ತಾರೆ. ಹಾಗಾದರೆ ನಮ್ಮಲ್ಲಿ ಬೇಕಾದ ಏನು, ಗುಣಪೂರ್ಣ, ನೀನು ಗುಣಪೂರ್ಣ, ದೋಷರಹಿತ ಅಂತ ಎರಡರ ಅರ್ಥ ಧನ್ಯ ಅಂತ. ಅದನ್ನು ಭಗವಂತನನ್ನ ಇವತ್ತಿಂದೇ ಚೂರು ಶುರು ಮಾಡೋಣ. ಸ್ವಾಮಿ ನೀನು ಧನ್ಯ ಅಂದರೆ ನನ್ನಲ್ಲಿ ಏನೇನು ದುರ್ಗುಣಗಳು ಹೋಗಬೇಕೋ ತೆಗೆಯಬೇಕೋ, ನಂತರ ಗುಣಗಳು ಕೊಡಬೇಕೋ, ಎಲ್ಲ ಸೇರಿದ್ರೆ ಧನ್ಯ ಅಂತ ನಿನ್ನ ಗುಣಗಳ ರಾಶಿ ಅದು. ಆ ನೀನು ಪ್ರಕಟ ಮಾಡಿ ನನ್ನ ಧನ್ಯನೇ ಮಾಡು ಹರಿಯೇ ಅಂತ ದೇವರನ್ನ ಕೇಳಬೇಕು. ಈ ರೀತಿಯಲ್ಲಿ ಧ್ಯಾನವನ್ನ ಮಾಡು ಅಂತ ತಿಳಿಸಿಕೊಡುತ್ತಾ ಸುಳಾದಿ ದೊಡ್ಡದೇ ಇವತ್ತಿಗಷ್ಟ ಆಯ್ತು, ಅಷ್ಟು ನೋಡೋಣ. ಯಾಕಂದ್ರೆ ಪಾಪ ನಿಮಗೆ 11:30 ಆಯಿತು, ಊಟ ಸಮಯ ಆಗ್ತಾ ಇದೆ, ಮನೆಗಳಿಗೆ ಹೋಗ್ಬೇಕು. ಅದು ಆಯಿತು ಅರ, ಮನೆಯಲ್ಲೆಲ್ಲ ಕೂತಿರ್ತಾರೆ, ಅವ್ರು ಕಾದಿರ್ತಾರೆ, ಏನೋ ಪುರಾಣಕ್ಕೆಂದು ಚೋರತ್ತು ಬಿಟ್ರೆ ಇವ್ರು 3 ಗಂಟೆ ಕೂತರಲ್ಲ ಅಂತ ಅಲ್ಲಿಂದ ಬೈಗಳು ಬರ್ತಾ ಇರತ್ತೆ ಪಾಪ ಅವರಿಗೆ. ಸಂಡೇ ಎಲ್ಲ ಚೆನ್ನಾಗಿ ಕಳಿಬೇಕು, ಯಾಕಂದ್ರೆ ಪಾಪ ಮನೆಯಲ್ಲೇ ಇರಲ್ಲ, ಬೆಳಿಗ್ಗೆ ಹೋದರೆ ರಾತ್ರಿ ಪರ್ಯಂತ ದುಡಿದು ಬರ್ತಾ ಇರ್ತಾರೆ, ಮನೆಯಲ್ಲಿ ಇರೋದೇ ಕಷ್ಟ ಅಂತವರು. ಆದಿತ್ಯವಾರ ಒಂದು ಸಿಗುತ್ತೆ ಅವ್ರಿಗೆ ಪ್ರಾಣಕ್ಕೆ, ಆ ದಿವಸ ಕೂಡ ಪುರಾಣ ಮುಂದೆ ಕೂತರೆ ಏನ್ ಜೀವನದಲ್ಲಿ ಟೇಸ್ಟ್ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಸರ್ ನೀವೆಲ್ಲ ಯಾರಿಲ್ಲ ಅಂತ ಹಾಕಣತ್ತೆ, ಎಲ್ಲರೂ ಪ್ರಿಯ, ಹಾಗೆ ಓಡೋರು ಯಾರಿಲ್ಲಲ್ಲ. ಆ ಈ ಒಂದು ಪ್ರಾಣಿ ಬಿಟ್ರೆ ಸ್ಕೂಲ್ಗೆ ಹೋಗ್ತಾ ಇರತ್ತೆ ಅಷ್ಟೇ, ಇನ್ನೇನಿಲ್ಲ. ಬಿಟ್ಟವರೆಲ್ಲ ಶ್ರೀಕಾಂತ ಒಂದು ಓಡತಾ ಇರ್ತಾನೆ. ಅಲ್ಲ ನೀವೆಲ್ಲೂ ಓಡ್ತೀರಾ, ಎಲ್ಲ ಇದೆ, ಓಡಾಟ ಇಲ್ಲ ಅಷ್ಟೇ. ಧ್ಯಾನರಹಿತರಾದ ಮನುಜರು ಏನು ಕರ್ಮವ ಮಾಡಲೇನು, ಧಾಡಿಸಿ ಬಿಡುತ್ತಾರೆ. ನಾನು ಸ್ನಾನ ಸಂಧ್ಯಾ ಪೂಜಾ ಇವನು ವೈಶ್ವದೇವ ಬಲಿಹರಣ ಎಲ್ಲ ಮಾಡಿದೆ, ಯಾರು ಬೇಡ ಅಂದ್ರು ಎಲ್ಲ ಮಾಡಿ ಮಾಡಲೇಬೇಕಾಗಿದ್ದವೆಲ್ಲ. ಆದರೆ ಇದೊಂದು ಬಿಟ್ರೆ ಧ್ಯಾನರಹಿತರಾದ ಮನುಜರು ಏನು ಕರ್ಮವ ಮಾಡಿದರೇನು ಹೇಳುತ್ತಾರೆ. ಆನೆ ಕಪಿತ್ಥ ನುಂಗಿದಂತೆ, ಆನೆ ಬೆಲವಿದ ಹಣ್ಣನ್ನು ನುಂಗಿದರೆ ಯದ್ಯಪಿ ಬಹಳ ಜನ ಅಂದ್ಕೊಳ್ಳೋದು ಅದನ್ನು ಒಡೆಯೇ ತಿನ್ಬಿಡುತ್ತೆ. ಒಡೆಯೇ ತಿನ್ಲಿಕ್ಕೆ ಹೇಗಾಗುತ್ತೆ, ಒಳಗೆ ಒಡೆದು ನುಂಗುತ್ತೆ ಒಳಗಿದ್ದೆಲ್ಲ. ಆದರೆ ಅದು ಅದು ಹೊರಗೆ ಹಾಕುವಾಗ ಆ ಗೆರೆಟೆ ಅರ್ಧ ಆಗಿರುತ್ತಲ್ಲ, ಅದರ ಸೊಂಡಿಲು ಹೇಗಿರುತ್ತೆ, ಒಳಗೆ ರೌಂಡ್ ಆಗಿರುತ್ತೆ. ಅದರಲ್ಲಿ ಮತ್ತು ಅದು ಬಿಡುವಾಗ ಒಳಗಿನ ಜಿಗಿಟಿಗೆ ಅಂಟಿಕೊಂಡಂತಾಗಿ ಹೊರಗೆ ಬಂದು ಬಿದ್ದರೆ ಆ ಟೈಮ್ ಹೇಗಿರುತ್ತೆ, ಹಣ್ಣಂತೆ ಇರುತ್ತೆ. ಮುಟ್ಟಿ ನೋಡಿದ್ರೆ ಏನಿಲ್ಲ, ಟೊಳ್ಳಿರುತ್ತೆ. ಹಾಗೆ ಮೇಲ್ನೋಟಕ್ಕೆ ಬಹಳ ಚೆನ್ನಾಗಿರುತ್ತೆ ನಮ್ಮ ಕರ್ಮ, ಒಳಗೆಲ್ಲ ಕೃಷ್ಣ ಅರ್ಪಣ ಆಗಿರುತ್ತೆ. ಹೇನು ಬಿಡದೆ ವಾಸನೆಯ ತಾ ನಿರುತ ಆಶ್ರಯಿಸಿದಂತೆ, ಹೇನಿಗೆ ಆ ವಾಸನೆ ಬಂದ ಅಲ್ಲಿ ಹೋಗಿ ಕೂತಿರುತ್ತೆ, ವಾಸನೆ ಬರುತ್ತೆ, ಅದು ಹೊಟ್ಟೆಗೇನಿರಲ್ಲ, ಬರೀ ವಾಸನೆ ಕುಡಿತಾ ಕೂತಿರಬೇಕು, ಹಾಗಾಗತ್ತಯ್ಯ. ಇನ್ನ ಜಾಣನೊಬ್ಬ ಕಿನ್ನರಿ ಧರಿಸಿ ವೀಣೆ ಹಿಡ್ಕೊಂಡು ಕೋಣನಲ್ಲಿ ಮೀಟಿದಂತೆ, ಪಾಪ ಸೈಲೆಂಟ್ ಆಗಿ ಅದೇನು ಹುಲ್ ತಿಂತಾ ಇರುತ್ತೆ ಕೋಣ, ಅದರ ಮುಂದೆ ಹೋಗಿ ಹಾಡು ತಬಲ ಎಲ್ಲ ಇಟ್ಕೊಂಡು ಎಲ್ಲ ಹಾಡು ಹೇಳ್ತಾ ಇದ್ರೆ ಅದಕ್ಕೇನು ಆದರೆ ಇರುತ್ತ, ಸೈಲೆಂಟ್ ಆಗಿ ಹೋಗ್ತಾ ಇರುತ್ತೆ. ಹೌದಲ್ವಾ, ನಮ್ದು ಹಾಗೆ ಆಗುತ್ತೆ. ಯಾಕೆ ನಂಗೆ ನಗು ಬಂತು ಅಂತ ಹೇಳಿದರೆ, ಒಂದು ಕಡೆ ಪ್ರವಚನಕ್ಕೆ ಹೋಗಿದ್ದೆ, ಪ್ರವಚನಕ್ಕೆ ಹೋದರೆ ಎಲ್ಲ ಹಾಕೋತಿದ್ರು. ನಿಮ್ಮಲ್ಲಿ ಚೂರಾದ್ರೂ ಮುಖದಲ್ಲಿ ವಿಕಾರ ಕಾಣುತ್ತಲ್ಲ, ಅಂದ್ರೆ ಹೇಳೋ ಕಾಲಕ್ಕೆ ಸಂತೋಷವೋ ಚೂರು 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 ಇನ್ನ ಮುಗುದಿಲ್ಲ ಅಂಬ ದುಃಖವಾದ್ರೂ ಕಾಣುತ್ತೆ. ಅಲ್ಲಿ ಕೂತಿರೋರು ಗಂಭೀರವಾಗಿದ್ರು, ಒಬ್ಬರಿಗೊಬ್ಬರು ಮೇಟಾನು ಮೇಟಿ ಎಲ್ಲರೂ ಸೈಲೆಂಟ್ ಹೀಗೆ ಕೂತಿದ್ರು. ಆಶ್ಚರ್ಯ ಆಗ್ತಾ ಇತ್ತು, 1 ಗಂಟೆ ಪ್ರವಚನ ಮಾಡ್ತಾನೆ ಇದ್ದೀನಿ, ಒಬ್ಬರಲ್ಲಿ ಚೂರು ರೆಸ್ಪಾನ್ಸ್ ಇಲ್ಲ, ಏನೂ ಇಲ್ಲ, ಅಷ್ಟು ನಿರ್ವಿಕಾರವಾಗಿದ್ರು. ನಾನು ಅಂದ್ಕೊಂಡೆ ಧ್ಯಾನದಲ್ಲಿ ಹೀಗೆ ಇರ್ಬೇಕು. ಹಣ ಇದ್ರು. ಅಂದೆ ನಾನು ಕೇಳಿದ್ದು ಸಾರ್ಥಕ ಆಯ್ತೋ ವ್ಯರ್ಥ ಆಯ್ತೋ ಅರ್ಥ ಆಗ್ಲಿಲ್ಲ. ಕೇಳಿದೆ ಅವರನ್ನು, ಒಬ್ಬರನ್ನು ಕೇಳಿದೆ, ಇಷ್ಟು ಗಂಭೀರವಾಗಿ ಕೂತಿದ್ದೀರಾ, ನನಗೆ ಹೇಳಿದ್ದು ನಿಮ್ಗೆ ಎಷ್ಟೋರಿಗೆ ಪರಿಣಾಮ ಆಯಿತು ಹೇಳಿತ್ತು ಅಂದ್ರೆ ಇಷ್ಟೇ ಮಾತು ಹೇಳಿದ್ರು ಅವರು, ನಮಗೆ ಪ್ರವಚನಕ್ಕೆ ಬರ್ಲಿಕ್ಕೆ ಹೇಳಿದ್ರು, ಬಂದು ಕೂತಿದ್ವಿ, ಕೂಡಬೇಕು ಅಂತ ಗೊತ್ತು, ಪಾಪ ಫ್ರಾಂಕ ಹೇಳಿದ್ರು, ನೀವು ಕೇಳಿ ಹೇಳಿದ್ದನ್ನ ಕೇಳಿ ಏನು ಮಾಡಬೇಕೋ ಗೊತ್ತಿಲ್ಲ, ಅದಕ್ಕೆ ಸೈಲೆಂಟ್ ಆಗಿ ಕೂತ್ಕೊಂಡಿದ್ವು, ಒಂದ್ ಅವರ್ ಅಂತ ಹೇಳಿದ್ರು, ಅದಕ್ಕೆ ವೇಟ್ ಮಾಡ್ತಾ ಇದ್ವಿ. ವೆರಿ ಫೈನ್ ಅಂತ ಹೇಳಿದೆ. ಫ್ರಾಂಕ ಹೇಳಿದಾಗ ಎಷ್ಟು ಚೆನ್ನಾಗಿ ಹೇಳಿದ್ನ. ಇನ್ನೊಂದು ಕಡೆ ಒಬ್ಬರು ಬಂದಿದ್ರು, ಹರಿವಂಶ ಮಂಗಳ ಆಗಿತ್ತು, ಮಂಗಳ ಆದ ಕಾಲಕ್ಕೆ ಮುಗಿತ್ತು, ಯಾರೋ ತಂದಿಲ್ಲ, ಮಾಮೂಲ ಪ್ರವಚನ ಆದ ಕಾಲಕ್ಕೆ ಬರ್ತಾ ಇರತ್ತಲ್ಲ, ಚೆನ್ನಾಗಿ ಹೇಳಿದ್ರಿ ಚೆನ್ನಾಗಿ ಅಡಿಕ್ಷನ್ ತರ, ಅದು ಇವರೆಲ್ಲ ಡ್ರಗ್ ಅಡಿಕ್ಟ್ ಇರ್ತಾರಲ್ಲ ಆ ತರ ಆಚಾರವ್ರು ಅಡಿಕ್ಟ್ ಆಗಿರುತ್ತೆ. ಪ್ರವಚನ ಆದ್ರೂ ಯಾರಾದ್ರೂ ಹೇಳ್ತಾರಾ ಚೆನ್ನಾಗಿದೆ ಅಂತೇಳಿ, ಯಾರು ಹೇಳ್ದಂಗ್ರಿ ಏನೋ ಫೀಲಿಂಗ್ ಆಗ್ತಾ ಇರತ್ತೆ ಹೊಟ್ಟೆ ತಂಗ. ಅವತ್ತು ನೋಡಿದೆ ಯಾರು ಏನ್ ಹೇಳಿಲ್ಲ, ಸರಿ ನೋಡೋಣ. ಒಬ್ರು ಬಂದ್ರು, ಆಚಾರ್ಯ ನಿಮ್ ಪ್ರವಚನ ಅತ್ಯದ್ಭುತ ಅಂತ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಅಪ್ಪ ಸಾರ್ಥಕ ಜನ್ಮ ಏನು ಕೇಳಿದಪ್ಪ ಅಂದ್ರೆ, ಇಲ್ಲ ಆಚಾರ್ಯ ಈ ಮಂಗಳ ಅಂತ ಕರೀತಾರೆ, ನಾವು ದಿನಾಗೂ ಬರಲ್ಲ, ಮಂಗಳಕ್ಕೆ ಬಂದು ಸಿಕ್ಕಾಕೊಂಡ್ಬಿಡ್ತೀವಿ. ಇದೇ ಮಾತಾಡ್ತಾ ಇದ್ದಾರೆ, ಈ ಮಂಗಳಕ್ಕೆ ಬಂದು ಸಿಕ್ಕಾಕೊಂಡ್ಬಿಡ್ತೀವಿ, ಈ ಮಂಗಳದಲ್ಲಿ ಕೇಳ್ತಾರೆ 3-4 ಗಂಟೆ ಕೊರಿತಾರೆ. ಈ ಶಬ್ದ ಹಾಕಿದ್ದು 1 ಗಂಟೆ ಅಂತ ಹೇಳಿ 3-4 ಗಂಟೆ ಕೊರಿತಾರೆ, ಸಿಕ್ಕಾಕೊಂಡು ಒದಾಡ್ತೀವಿ, ನೀವು ಗಂಟೆಯಲ್ಲಿ ಬಿಟ್ಬಿಟ್ರಲ್ಲ, ಎಷ್ಟು ಖುಷಿ ಆಯ್ತು. ಸುಮ್ಮನೆ ಕಲ್ಪಿಸಿ ಹೇಳಿಲ್ಲ, ಸತ್ಯವಾದ್ದೆ, ನನ್ನ ಎದುರಿಗೆ ಹೇಳಿದ್ದದು. ನಂಗೂ ಆನಂದ ಆಯ್ತು, ಈ ತರ ಆದ್ರೂ ಒಬ್ರಿಗೆ ಆನಂದ ಕೊಟ್ಟನಲ್ಲ ಅಂತ ಹೇಳಿದ್ರು. ನಮ್ ಸ್ವಾಮಿಳು ಹಾಗೆ ಪ್ರವಚನಕ್ಕೆ ಕರೀತಾರೆ ಸಭೆಗೆ, ಇವರಿಗೆ 5-6 ಅಂತ ಏನೋ ಟೈಮ್ ಕೊಟ್ಟಿದ್ರೆ ನಮ್ಮಂತ ಆಚಾರ ಕೊಟ್ಬಿಡ್ತಾರೆ ಸ್ವಾಮಿಳು ಮುಂಚೆ ಆಚಾರ ಪ್ರವಚನ, ನಂತರ ಕೊನೆಗೆ ಅನುಗ್ರಹ ಭಾಷಣ ಅಂತ. ಇವರು ಉತ್ಸಾಹದಿಂದ ಮೈಕ್ ಸಿಕ್ಕರೆ ಸಾಕು ಅಂತ ಹೇಳಿಬಿಟ್ಟು 5:45 ಮಾಡ್ತಾರೆ. ನಾವು ನೋಡ್ತಾ ಇದ್ದೀವಿ ಸ್ವಾಮಿ ಪಕ್ಕದಲ್ಲಿ, ನಾವು ಶಿಷ್ಯರು ಹೋಗ್ತಾ ಇದ್ವಲ್ಲ, 5:45 ಮಾಡಿದರೆ ಸ್ವಾಮಿಗಳಿಗೆ 6 ಗಂಟೆವರೆಗೆ ಟೈಮ್, 2 ನಿಮಿಷ ಶ್ಲೋಕ ಹೇಳ್ತಾರೆ, 10 ನಿಮಿಷದಲ್ಲಿ ಮುಗಿಸಿ ಶ್ರೀಕೃಷ್ಣ ಅರ್ಪಣಮಸ್ತು ಅಂತಾರೆ. ಎಲ್ಲರೂ ಹೀಗೆ ನೋಡ್ತಾರೆ, ನನ್ನ ಸಮಯ ಮುಗಿತು. ನನ್ನ ಸಮಯ ಎಲ್ಲ ಅವರು ತಗೊಂಡ್ರು, ಬಹಳ ಒಳ್ಳೇದಾಯ್ತು, ನನಗೆ 10 ನಿಮಿಷ ಮುಗಿತು, ಬಹಳ ಸಂತೋಷ ಆಯ್ತು, ಹೋಗ್ಬಿಡ್ತಾರೆ. ಅದಕ್ಕೆ ಸ್ವಾಮಿಗಳು ಬಂದ್ರೆ ಎಲ್ಲಾ ಪಂಡಿತರು ಹೆದರ್ತಾರೆ, ಅಪ್ಪಾ ಇವ್ರು ಬಂದ್ರ ಕರೆಕ್ಟ್ ಟೈಮ್ ನೋಡ್ಕೊಂಡು ನಿಲ್ಲಿಸ್ಬಿಡ್ತಾರೆ, ಇಲ್ಲಾಂಗಿದ್ರೆ ಎಲ್ಲಿ ನಿಲ್ಲಿಸಿ ಓಡೋಗ್ತಾರೋ ಅಂತ ಹೇಳಿ ಎಲ್ಲ ಹೆದರಿಕೆ ಆಗ್ತದೆ. ಸರಿ, ಬೇರೆ ಕಡೆ ಹೋಯಿತು. ಆದ್ರೆ ಹೇಳ್ತಾರೆ, ಜಾಣನೊಬ್ಬ ಕಿನ್ನರೆ ಧರಿಸಿ ಕೋಣನಲ್ಲಿ ಮೀಟಿದಂತೆ. ಇನ್ನ ಹೇಳ್ತಾರೆ ತುಂಬಾ ಹೇಳಂದ್ರೆ, ನಮ್ಮಲ್ಲಿ ಆ ಸೆನ್ಸ್ ತುಂಬಬೇಕಂದ್ರೆ ನಾನಾ ದೃಷ್ಟಾಂತ ಕೊಡ್ತಾರೆ. ಗಾಣದೊಳಗೆ ಮಳಲು ತುಂಬಿ ಭಾನು ಮುಣುಗಿ ಸುತ್ತಿದಂತೆ ಕಾಣಿರು. ಎಣ್ಣೆ ತೆಗಿಲಿಕ್ಕೆ ಗಾಣ, ಅದರಲ್ಲಿ ಕಳ್ಳೆಕಾಯಿ ಎಲ್ಲ ಹಾಕಿದ್ರೆ ಚೆನ್ನಾಗಿ ಎಣ್ಣೆ ಬರುತ್ತೆ. ಅದು ಬಿಟ್ಟು ಮಳಲು ತುಂಬಿ ರಾತ್ರಿ ಸಾಯಂಕಾಲ ಪರ್ಯಂತ ಏನು ತಿರುಗ್ತಾ ಇದ್ರೆ ಏನು ಉಪಯೋಗ? ಆ ಥರ ಆಗುತ್ತೆ ಅಂದ್ರೆ ನೋಡಿ ಎಷ್ಟು ಇದು ಕೇಳಿ ಕೂಡ ನಾವು ಮಾಡಲ್ ನೋಡಿ, ಧ್ಯಾನ ಮಾಡ್ಲಿಕ್ಕೆ ಹೋಗಲ್ಲ, ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನ ಧ್ಯಾನ ಜ್ಞಾನ ಸಂಗತಿಯಿಂದ ವಾನರನ್ನ ಮುಷ್ಟಿಯಂತೆ. ಈ ಶಬ್ದ ಅರ್ಥ ಆದ್ರೆ ನಮಗೆ ಬಹಳ ಚೆನ್ನಾಗುತ್ತೆ. ಧ್ಯಾನ ಜ್ಞಾನ ಬರಬೇಕು, ಚೂರು ಜ್ಞಾನ ಬರುತ್ತೆ, ಜ್ಞಾನದಿಂದ ಚೂರು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದರೆ 10 ನಿಮಿಷ ಆ ಧ್ಯಾನದಿಂದ ಚೂರು ಜ್ಞಾನ ಬರೆಯುತ್ತೆ, ಮತ್ತದರಿಂದ ಧ್ಯಾನ ಹೇಗಾಗುತ್ತೆ ಅಂದ್ರೆ ಆ ಧ್ಯಾನ ಜ್ಞಾನಗಳ ಸಂಘದಿಂದ ವಾನರನ್ನ ಮುಷ್ಟಿಯಂತೆ, ಕಪಿಮುಷ್ಟಿ ಅಂತ ಹೇಳ್ತಾರೆ. ಅದರ ಕೈಯಲ್ಲಿ ಸಿಕ್ಕಾಕೊಂಡ್ರೆ ನಾವು ತೆಗಿಲಿಕ್ಕೆ ನೋಡಿದ್ರೆ ಏನು ಮಾಡಿದ್ರೂ ಬರಲ್ಲ, ನನ್ನ ಕೈ ಮುರಿಯುತ್ತಷ್ಟೇ ಹೊರತು ಆ ಕಪಿಮುಷ್ಟಿ ಬಿಡ್ಲಿಕ್ಕಾಗಲ್ಲ. ಅಂದರೆ ಧ್ಯಾನ ಹೇಗಾಗುತ್ತೆ ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಧ್ಯಾನ ಮಾಡ್ತಾ ಬಂದರೆ ನಮ್ಮ ಜ್ಞಾನ ಚಿವಾಗತ್ತೆ, ವಿಶೇಷವಾಗಿ ಕರ್ಮಾನುಷ್ಠಾನ ಚೆನ್ನಾಗಿ ಆಗುತ್ತೆ, ಒಟ್ಟಾರೆ ಬೂಸ್ಟಪ್ ಆಗಿಬಿಡುತ್ತೆ, ಟೋಟಲ್ ಬಾಡಿ ಮೈಂಡ್ ಎಲ್ಲ ಬೂಸ್ಟಪ್ ಆಗಿಬಿಡುತ್ತೆ. ನಾವೇನ್ರಿ ಬರೀ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಹೋಗ್ತಾರಲ್ಲಿ, ಅಲ್ಲಿಗೆ ಹೋದ್ರೆ ಶ್ವಾಸದ ಮೇಲೆ ಧ್ಯಾಸ ಅಂತಿಟ್ಟು ಮಾಡಿಸ್ತಾರೆ, ಇದೆಲ್ಲ ಮಾಡಿಸಿದ್ರೆ ನನ್ನ ಕಡೆಗೆ ಬಹಳ ಜನ ಬರ್ತಾರೆ, ಇಲ್ಲಿ ಬರ್ತಾ ಇಲ್ಲ, ಕರ್ನೂಲ್ ಕಾಲಕ್ಕೆ ಇವರೆಲ್ಲ ಬರ್ತಾ ಇದ್ರು, ಈ ಶೆಟ್ರು ಬಹಳ ಜನ ಅವರೆಲ್ಲ ಕ್ಲಾಸ್ ಇಟ್ಟು ಮಾಡ್ತಾ ಇದ್ರು. ಅದ್ರ ಒಬ್ಬ ಹುಡುಗಿ ಬರ್ತಾ ಇದ್ರು, ಒಂದ್ ದಿವಸ ಒಂದು ಹೋಮ್ ಅಲ್ಲಿ ಪೌರೋಹಿತ್ಯ ಹೆಚ್ಚು ಮಾಡಿಸ್ತಾ, ಇಲ್ಲಿ ಬಿಟ್ಬಿಟ್ಟಿದ್ದೇನೆ, ಅಲ್ಲಿ ಪೌರೋಹಿತ್ಯ ಮಾಡಿಸ್ತಾ ಇದ್ದೆ ಗುರುಕುಲ ನಡೆಸಲಿಕ್ಕೆ ಅಂತ. ಅವರದ್ದೇ ಒಂದು ಹೋಮ, ಅವ್ರ ಹುಡುಗಿದೇನು ತೊಂದರೆ ಇದೆ, ಹೋಮ್ ಮಾಡ್ತಾ ಇದ್ದೇನೆ. ಈ ಹುಡುಗಿ ಬಂದು ಮೂಲೆಗೆ ಕೂತ್ಕೊಂಡು ಧ್ಯಾನದಲ್ಲಿ ಕೂತ್ಕೊಂಡಿದ್ದಾಳೆ. ಹೋಮ ಮುಗಿದ ಮೇಲೆ ಆ ಹುಡುಗಿ ಹೇಳ್ತಾ ಇದ್ದಾಳೆ, ಆಚಾರ್ಯ ನನಗೆ ನೀವು ಪೂರ್ಣಾವತಿ ಹಾಕುವಾಗ ನಾವು ಯಾವ ಹುಡುಗಿಗಾಗಿ ಮಾಡಿಸಿದವೋ ಅವಳ ಈ ಎದೆ ಪ್ರಾಂತದಿಂದ ಕಪ್ಪು ಸಪ್ಪಾಗಿ ಬಂದಲ್ಲಿ ಬಿತ್ತು ಹೋಮದಲ್ಲಿ, ಅದು ನಂಗೆ ಕಾಣ್ತಾ ಇದೆ ಮನಸ್ಸಿಗೆ. ಇದು ಹೌದಾ ಅಲ್ಲ ಏನೋ ಕ್ವಶನ್ ಅವಳಿಗೆ ಅನಿಸಿತು ಆಚಾರ್ಯನು ಹೇಳ್ತಾ ಇದ್ದಾರೆ ಅಂದ್ರೆ, ಇನ್ನೊಂದು ನೋಡಿ ಎಂಥದ್ದು, ಮಂತ್ರಾಲಯಕ್ಕೆ ಹೋಗಿದ್ದಾಳೆ, ನಮಗ್ ಗೊತ್ತು ಬೃಂದಾವನ ಹೇಗ್ ಮಾಡ್ತಾರೆ ಅಂತ. ಬೃಂದಾವನ ಅಂದ್ರೆ ಭೂಮಿಯಲ್ಲಿ ಆಳವಾಗಿ ತೆಗೆದು ಅಲ್ಲಿಟ್ಟು ಮೇಲೆ ಕಟ್ಟೋದು ಬೃಂದಾವನ. ಬೃಂದಾವನದಲ್ಲಿ ರಾಯರಲ್ಲ, ಒಳಗೆಲ್ಲೋ ಇರ್ತಾರೆ. ಇದು ಸತ್ಯವಾದ ವಿಚಾರ, ಗೊತ್ತಿದ್ದವ್ರಿಗೆ ಗೊತ್ತು, ನಮ್ಮವ್ರಿಗೆ ಬಹಳ ಜನ ಗೊತ್ತಿಲ್ಲ. ಆ ಬೃಂದಾವನ ಅಲ್ಲೇ ಕೂತಿರ್ತಾರೆ ರಾಯರು ಅಂತ ಎಲ್ಲರಿಗೆ ಆ ಶರೀರವೂ ಅಲ್ಲೇ ಕೂತಿರುತ್ತೆ ಎಂದು ತಲೆ ಕಲ್ಪನೆ ಇರುತ್ತೆ. ಆ ಹುಡುಗಂದು ಸುತರಾಮ್ ಗೊತ್ತಿಲ್ಲ. ಮಂತ್ರಾಲಯಕ್ಕೆ ಹೋಗಿ ಆ ಇದರಲ್ಲಿ ಧ್ಯಾನಕ್ಕೆ ಕೂತಿದ್ರೆ ಆ ಹುಡುಗಿ ಹೇಳ್ತಾ ಇದ್ದಾಳೆ, ನನಗೆ ಆ ಬೃಂದಾವನದಿಂದ ಎಲ್ಲೋ 10 ಅಡಿ ಆಳದಿಂದ ನನಗೆ ಮಾತುಗಳು ಕೇಳಿಸ್ತಾ ಇದೆ. ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ಅಲ್ಲಿರಲ್ವಾ, ಭೂಮಿ ಒಳಗಿರ್ತಾರಾ ಅಂತ ಕೇಳಿದ್ವಿ. ಚೂರು ಕಾನ್ಸಂಟ್ರೇಷನ್ ಮಾಡಿ ಏನ್ ದಿನಕ್ಕೊಂದು 3 ಗಂಟೆ ಅಷ್ಟೇ ನಾವು ಕೊಡೋದು ಅಂತ ಹೇಳ್ತಾಳೆ ಧ್ಯಾನದಲ್ಲಿ. ಮತ್ತು ಕೆಲಸ ಮಾಡ್ತಾಳೆ, ಅಲ್ಲಿಗೆ ಹೋಗ್ತಾಳೆ, ಜಾಗ ಹೋಗ್ತಾಳೆ, ಬರ್ತಾಳೆ, ಮಕ್ಕಳಿಗೆಲ್ಲ ಅಡಿಗೆ ಗಂಡನಿಗೆಲ್ಲ ಮಾಡಿಕೊಡಬೇಕು, ಎಲ್ಲ ಮಾಡಬೇಕು, ಯಾವುದು ಮಾಡದೇ ಇಲ್ಲ. ಟೈಮ್ ಸಿಕ್ಕಾಗೆಲ್ಲ ಧ್ಯಾನ ಧ್ಯಾನ ಧ್ಯಾನ. ಒಂದ್ ದಿವಸ ಧ್ಯಾನ ಮಾಡ್ಲಿಕ್ಕಾಗಿಲ್ಲ, ಹುಚ್ಚಳಂತೆ ಆಗ್ಬಿಡ್ತಾಳೆ, ಅಪ್ಪ ಮಾಡ್ಲಿಕ್ಕಾಗಿಲ್ಲ. ನಮಗದು ಗೊತ್ತಾಗಲ್ಲ, ಯಾಕೆ ಸಬ್ಜೆಕ್ಟೇ ಗೊತ್ತಿಲ್ಲ, ನಾ ಮಾಡಿಲ್ಲ ಅದರಿಂದ ಅದೇನು ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಅದ್ಭುತವಾದ ಧ್ಯಾನ. ಅದಕ್ಕೆ ಹೇಳ್ತಾರೆ ವಾನರನ್ನ ಮುಷ್ಟಿಯಂತೆ. ಸರಿಯಪ್ಪ ನಾವು ಬಹಳ ಬಿಸಿ, ನಮಗೆಲ್ಲ ಆಗಲ್ಲ ಅಂದ್ರೆ ನಮ್ಮ ಲೆವೆಲ್ಗೆ ಇಳಿದು ಬಿಡುತ್ತಾರೆ. ದೀನನಾಗಿ 1 ನಿಮಿಷ ಧ್ಯಾನವನ್ನು ಮಾಡಲು ಶ್ರೀನಿವಾಸ ವಿಜಯ ವಿಠಲ ಆನಂದವಾಗಿ ಒಲಿವನು ಭಗವಂತ. 1 ನಿಮಿಷ ಮಾಡರು ಅಂತಾರೆ, 1 ನಿಮಿಷನೂ ಮಾಡಲಷ್ಟು ಬ್ಯುಸಿಯಾಗಿದ್ದೀವ ನಾವು. 1 ನಿಮಿಷ ಆದರೂ ಮನಸ್ಸು ಕದಲಿಸದೆ ಒಳಗೆ ಮೂರ್ತಿಯನ್ನು ನಿಲ್ಲಿಸಿ ಅವನಲ್ಲೇ ಆ ಗುಣಚಿಂತನೆ ಮಾಡಿದರೆ ಭಗವಂತ ಅನುಗ್ರಹ ಮಾಡ್ತಾನೆ. ಧ್ಯಾನದಿಂದ ಗತಿಗೆ ಸೋಪಾನವಾಗಲಿ ವಿರಚಿಸೋ ಅಂತ ಹೇಳ್ತಾರೆ. ಈ ಧ್ಯಾನದಿಂದ ಗತಿಗೆ ಸದ್ಗತಿಗೆ ಸೋಪಾನ ಆಗುತ್ತೆ. ಆದ ಕಾರಣ ಧ್ಯಾನ ಚೂರು ಮಾಡಿ ಜ್ಞಾನ ಪಡೆಯಬೇಕು. ಆ ಧ್ಯಾನದಲ್ಲಿ ಹೇಗೆ ದುಡ್ಡು ಸಂಪಾದನೆ ಮಾಡಿ ಮಾಡಿ ಬ್ಯಾಂಕಲ್ಲಿ ಇಡ್ತೀರಲ್ಲ, ಅದೇ ತರ ಈ ಜ್ಞಾನ ಸಂಪಾದನೆ ಮಾಡಿ ಮಾಡಿ ಆ ಬಂದ ಜ್ಞಾನವೆಲ್ಲ ಧ್ಯಾನದಲ್ಲಿ ದೇವರಲ್ಲಿ ತುಂಬಬೇಕು. ನೀ ನಿಂತವ. ಇವತ್ತು ಇನ್ನೊಂದು ಕೇಳಿದೆ, ಆ ಧ್ಯಾನದಲ್ಲಿ ಕೂತು ಇಂಥವನಂತೆ ನೀನು ಆಚಾರ್ಯ ಹೇಳಿದ್ರು ತಗೋ ನಿನ್ನಲ್ಲಿ ಆ ತರ, ಅದೇ ಉಪಾಸನ ಆ ತರ ಮಾಡಬೇಕು ಅಂತ ಹೇಳಿದ್ದಾರೆ. ಬಲಿಗೆ ಶ್ರೀಕೃಷ್ಣ ಪರಮಾತ್ಮ.